ஸ்ரீகுருப்போ நம. ஹரி ஓம். அஜ்ஞானதிமிரச்சேதம் புத்திசம்பத்பதாயகம் விஜ்ஞான விவரம் சாந்தம் விஜயாட்சகுரும் பஜே. தேவர சிந்தனை மாடத்தக்கந்த சாதகராதவரு அவர லட்சண ஏன் ನಮಗಿರಬೇಕಾದ ಲಕ್ಷಣವನ್ನು ತಿಳಿಸಿಕೊಡಿ. ಹರಿ ಇಚ್ಛೆಯಿಂದ ಬಂದದ್ದು ಅನುಭವಿಸಿ ದೇವರು ಏನು ಕೊಟ್ಟರೆ ಅದನ್ನು ಸ್ವೀಕಾರ ಮಾಡುತ್ತಾರೆ. ಜೀವನದಲ್ಲಿ ಯಾವಾಗೇನು ಬಂದರೆ ಅದನ್ನು ಸ್ವೀಕಾರ ಮಾಡುತ್ತಾರೆ. ಹರಿ ಇಚ್ಛೆಯಿಂದ ಬಂದದ್ದು ಅನುಭವಿಸಿ ಚಲಿಸುವರು ಕ್ಲೇಶ ದೋಷ ಹಚ್ಚಿಕೊಳ್ಳಬೇಕು. ಸ್ವಾಮಿ ಏನಾದರೂ ಕೊಟ್ಟ, ನಿನ್ನ ಸಂಕಲ್ಪ ಕೊಟ್ಟಿದೆಯಪ್ಪ, ಆ ವ್ಯಕ್ತಿಯೋ ಪದಾರ್ಥವೋ ಇರುವಷ್ಟು ಕಾಲ ಅಲ್ಲಿರೋ ಭಗವಂತನ ಚಿಂತನೆ ಮಾಡಿ ಅಲ್ಲಿಗಲ್ಲಿಗೆ ಪೂಜಾ. ಆ ವ್ಯಕ್ತಿಯೋ ಪದಾರ್ಥವೋ ದೂರ ಆದರೆ ನಿನ್ನ ಸಂಕಲ್ಪ ಹರಿಯೇ ಆ ವ್ಯಕ್ತಿ ಚೆನ್ನಾಗಿರಲಿ, ಪದಾರ್ಥವು ಚೆನ್ನಾಗಿ ಅಷ್ಟೇ. ಸಂತೋಷ ಇಲ್ಲ, ದುಃಖ ಇಲ್ಲ. ಗುರು ಹಿರಿಯರು ತಿಳಿದು ಅರುಗಿದ ಉಪದೇಶ ತರತಮ್ಯ ಭಾವದಿಂದ ಎನಿಸಿ ಗುಣಿಸುವರು. ಗುರು ಹಿರಿಯರು ತಿಳಿದು ಅರುಹಿದ ಉಪದೇಶ ಅಂದರೆ ಗುರುಗಳು ಹಿರಿಯರು ನಮಗೆ ಉಪದೇಶ ಮಾಡೋ ಕಾಲಕ್ಕೆ ಪುಸ್ತಕ ಓದಿಕೊಂಡು ನಮ್ಮ ಥರ ಉಪದೇಶ ಕೊಡೋದಕ್ಕಿಂತವರು ಹೇಗೆ ಮಾಡ್ತಾರೆ ಅಂದರೆ ಸ್ವಯಂ ತಮ್ಮದ ಅನುಭವಕ್ಕೆ ಬಂದರೆ ಅದು ಕೊಡ್ತಾರೆ, ಇಲ್ಲ ನಂಗೆ ಬಂದಿಲ್ಲ ನಾನು ಕೊಡಲ್ಲ ಅಂತ. ಒಬ್ಬ ಮಹಾನುಭಾವರ ಹತ್ರ ಒಬ್ಬರು ಬಂದರು, ಬಂದು ಸ್ವಾಮಿ ನನಗೆ ಮಧುವಿದ್ಯಾ ಉಪದೇಶ ಕೊಡಿ ಅಂತ ಕೇಳಿದರು. ಕೇಳಿದರೆ ಇವರಂದರು, ನನಗೆ ಅನುಭವ ಕೆಟ್ಟಕ್ಕಿಲ್ಲ, ನಿನಗೇನು ಉಪದೇಶ ಕೊಡಲಿ, ಪುಸ್ತಕ ನೋಡಿ ಕೊಡ್ಬೋದಾಗಿತ್ತು, ಅನುಭವ ಬಂದ್ರೇ ಕೊಡ್ತಾರಂತೆ ಜ್ಞಾನಿಗಳು. ಅದಕ್ಕೆ ಹೇಳ್ತಾರೆ, ಗುರು ಹಿರಿಯರು ತಿಳಿದು ಅರುಹಿದ ಉಪದೇಶ ತಾರತಮ್ಯ ಭಾವದಿಂದ ಎಣಿಸಿ ಗುಣಿಸುವರು. ಆ ಗುರು ಹಿರಿಯರು ತಿಳಿಸಿದಂಥ ಉಪದೇಶವನ್ನು ಅದು ಜ್ಞಾನಿಗಳಲ್ಲಿ ಎಲ್ಲರಲ್ಲಿ ಹೇಗೆ ನಡೆಯುತ್ತಾ ಇದೆ, ಹೇಗೆ ಅನುಷ್ಠಾನಕ್ಕೆ ಬರ್ತಾ ಇದೆ ಎಲ್ಲವನ್ನ ನೀನು ನೋಡಿ ದೃಷ್ಟಾಂತ. ಆ ಪ್ರಕಾರ ಎಲ್ಲರಲ್ಲಿ ಅನುಭವದಿಂದ ನೋಡ್ತಾ ಬರ್ತಾರೆ. ಈರುಳು ಹೇಳ್ತಾರೆ, ಕುರುಹು ಬಿಡರು ತಾವು ನಿರೀಕ್ಷಿಪ ಸ್ಥಾನದಲ್ಲಿ ಇರುಳು ಹಗಲು ಅಲ್ಲೇ ಯೋಚಿಸುವರು ನಲಿದು. ಹೇಳ್ತಾರೆ, ತಾವು ಹೇಗೆ ಚಿಂತನೆ ಮಾಡುತ್ತೀವಿ ಎಂಬ ಕುರುಹು ಇನ್ನೊಬ್ಬರಿಗೆ ಬಿಡಲ್ಲಂತೆ. ಓಹೋ, ಇವರು ಇಲ್ಲಿ ಕೂತಿದ್ದಾರೆ, ಇವರು ಈ ಥರ ಚಿಂತನೆ ಮಾಡುತ್ತಾ ಇದ್ದಿರಬಹುದು, ಇವರು ಈ ಥರ ಸಾಧನೆ ಮಾಡುತ್ತಾರೆ ಎಂಬುದು ಯಾರಿಗೂ ಗೊತ್ತಾಗಲ್ಲ, ಆ ಥರ ಮಾಡಿಬಿಡ್ತಾರೆ. ಕುರುಹು ಬಿಡರು ತಾವು ನಿರೀಕ್ಷಿಪ ಸ್ಥಾನದಲ್ಲಿ ಇರುಳು ಹಗಲು ಅಲ್ಲೇ ಯೋಚಿಸುವರು ನಲಿದು. ಶ್ರೀಹರಿಯಲ್ಲೇ ಸದಾ ಮನಸ್ಸಿಟ್ಟಿರ್ತಾರೆ. ನೋಡಿ, ನಮ್ಮ ಜೀವನದಲ್ಲಿ ಗುರು ಸಿಗಬೇಕು, ಗುರಿ ಸಿಗಬೇಕು. ಗುರಿ ಸಿಕ್ಕ ಮೇಲೆ ಹರಿಯಲ್ಲೇ ಮನಸ್ಸಿಡೋದು ಗುರಿ. ಅದು ಸಿಕ್ಕ ಮೇಲೆ ಅಷ್ಟರವರೆಗೆ ಜೀವನವೇ ಬೇರೆ. ಯಾರ್ಯಾರು ಸಿಕ್ಕಿರ್ತಾರೆ, ಏನೇನು ಜೀವನ ತಿರುಗಾಡಿ ಏನೋ ತಿಂದು ಮಾಡಿ ಮಾಡುತ್ತಾನೆ ಇರ್ತೀವಿ. ಆ ಗುರಿ ಸಿಕ್ಕ ಮೇಲೆ ಹರಿಯಲ್ಲೇ ಮನಸ್ಸಿಟ್ಟು ಹೋಗೋದು, ಅದು ಗುರುಗಳಿಂದ ಬರಬೇಕಂತೆ. ಅದು ಬಂದರೆ ಸಾಕು, ನಮಗೆ ಚೆನ್ನಾಗಾಗ್ತೀವಿ. ಹೇಳ್ತಾರೆ, ಇರುಳು ಹಗಲು ಅಲ್ಲೇ ಯೋಚಿಸುವರು ನಲಿದು. ಕರುಣಾಕರನಾದ ವಿಜಯ ವಿಫಲರೇಯನ ಸ್ಮರಿಸುವರು ತಮ್ಮ ಮನಸ್ಸು ಹೋದ ಕಡೆಗೆ. ತಮ್ಮ ಮನಸ್ಸು ಎಲ್ಲೆಲ್ಲಿ ಹೋಗ್ತಾ ಇರುತ್ತೆ, ದೇವರೆಲ್ಲಿ ಕರ್ಕೊಂಡು ಹೋಗ್ತಾರೆ, ಅಲ್ಲಲ್ಲೇ ಆಯಾ ಆಕಾರದ ಭಗವಂತನ ರೂಪವನ್ನು ಸ್ಮರಣೆ ಮಾಡುತ್ತಾ ಅದೇ ಚಿಂತನೆ ಮಾಡುತ್ತಾ. ಇಲ್ಲಿ ಮನಸ್ಸು ಎಲ್ಲಿಗೋ ಹೋದರೆ ಆ ಮನಸ್ಸನ್ನ ಸೆಳೆದು ದೇವರ ಹತ್ರ ಕರ್ಕೊಂಡು ಬರೋದು ಬಹಳ ಕಷ್ಟದ ಕೆಲಸ, ಬರಲ್ಲ ಬರಲ್ಲ ಅನ್ನುತ್ತೆ. ಅದಕ್ಕೆ ಅದು ಹೋದ ಕಡೆಗೆ ಆ ಆಕಾರದಲ್ಲೇ ದೇವರಿದ್ದಾರಲ್ಲ ಅಲ್ಲೇ ಸ್ಮರಣೆ ಮಾಡಿಬಿಟ್ರೆ ಆಯ್ತಲ್ಲ ಅಂತ ಅಲ್ಲಲ್ಲಿಗೆ ಅಲ್ಲಲ್ಲಿಗೆ ಚಿಂತನೆ ಮಾಡುತ್ತಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಇದು ಬಹಳ ಷೋಡಶಿಯಲ್ಲಿ ಬಂದಿರುವಂತಹ ವಿಚಾರ, ನಿತ್ಯವೂ ನಾವು ಚಿಂತನೆ ಮಾಡಲೇಬೇಕಾದ ವಿಚಾರ, ಮುಂದೆ ಬರ್ತಾ ಇದೆ. ಇಂದ್ರಿಯಗಳಿಗೆ ವಿಷಯಗಳೆರಡಕ್ಕೆ ಸಂಬಂಧವಾಗುವಲ್ಲಿ ನಿತ್ಯ ಅನಿತ್ಯ ಇಂದಿರೆ ಅರಸ ಬೊಮ್ಮಾದ್ಯರ ಸಹಿತ ಬಲು ಮಂದಿ ತಾತ್ವಿಕರಲ್ಲಿ ತೊಲಗದಡೆ ಹೊಂದಿಕೊಂಡಿಬ್ಬರು ಮೂರು ಬಗೆಯಲ್ಲಿ. ನಮ್ಮ ಇಂದ್ರಿಯಗಳಿಗೆ ವಿಷಯಗಳಿವೆ, ಪಂಚ ಜ್ಞಾನೇಂದ್ರಿಯ, ಅವುಗಳ ವಿಷಯ ಶಬ್ದ ಸ್ಪರ್ಶ ರೂಪ ರಸ ಗಂಧ. ಅವುಗಳಿಗೆ ಇವಾಗ ಶಬ್ದ ಅಂದರೆ ಕಿವಿ, ಕಿವಿಗೆ ಶಬ್ದದ ಸಂಬಂಧ, ಕಣ್ಣಿಗೆ ರೂಪದ ಸಂಬಂಧ, ನಾಲಿಗೆಗೆ ರಸದ ಸಂಬಂಧ, ಮೂಗಿಗೆ ಗಂಧದ ಸಂಬಂಧ, ತ್ವಕ್ಕೆಗೆ ಸ್ಪರ್ಶದ ಸಂಬಂಧ. ಇಷ್ಟೆಲ್ಲ ಆಗುವಾಗ ಅಲ್ಲಿ ಇಂದ್ರಿಯಗಳಲ್ಲಿ ಪದಾರ್ಥಗಳಲ್ಲಿ ಆ ಇಂದ್ರಿಯ ಪದಾರ್ಥದ ಅಂಟಿನಲ್ಲಿ ಅಂದ ಕೆಲಸ ಆಗುವಲ್ಲಿ ಎಲ್ಲ ಬ್ರಹ್ಮಾದಿ ಲಕ್ಷ್ಮೀದೇವಿ ದೇವರು, ಲಕ್ಷ್ಮೀದೇವಿ ಬ್ರಹ್ಮಾದಿ ದೇವತೆಗಳು ಎಲ್ಲರೂ ಕೂಡ ಅಲ್ಲಿರ್ತಾರಯ್ಯ ಅಂದು ಇದನ್ನ ಇಂದ್ರಿಯ ವ್ಯಾಪಾರ ಪ್ರಕರಣದಲ್ಲಿ ಚೆನ್ನಾಗಿ ತಿಳಿಸಿಕೊಟ್ಟರು. ಇಂದ್ರಿಯಗಳಲ್ಲಿ ಎಲ್ಲಾ ದೇವತೆಗಳು ಇರ್ತಾರೆ, ಹಾಗೆ ಪದಾರ್ಥಗಳಲ್ಲೂ ದೇವತೆಗಳಿರ್ತಾರೆ, ಇಂದ್ರಿಯ ಪದಾರ್ಥ ಸಂಬಂಧ ಆಗುವಾಗಲೂ ದೇವತೆಗಳಿರ್ತಾರೆ, ದೇವರ ರೂಪಗಳೆಲ್ಲ ಪ್ರಕಟ ಆಗ್ತಾ ಬರುತ್ತೆ ಅದನ್ನೇ ಹೇಳ್ತಾರೆ. ಹೇಗಿರ್ತಾರೆ? ಹೊಂದಿಕೊಂಡಿಬ್ಬರು ಮೂರು ಬಗೆಯಲ್ಲಿ, ಮೂರು ರೀತಿಯಲ್ಲಿ ಇರ್ತಾರಂತೆ. ಮೂರು ರೀತಿಯಲ್ಲಿ ಅಂದರೆ ನಮ್ಮಲ್ಲಿ ಮೂರು ಗುಣಗಳು ಪ್ರಕಟ ಮಾಡುವ ರೀತಿ, ಸಾತ್ವಿಕ ರಾಜಸ ತಾಮಸ ಭೇದದಿಂದ. ಸಂದೇಹವಿಲ್ಲವೋ ನುಡಿಸಿದ್ದವೋ, ಆ ದೇವತೆಗಳು ಎಲ್ಲರೂ ಇರೋದು ಸತ್ಯ, ಸಂದೇಹವಿಲ್ಲ, ಇದು ವೇದ ಸಿದ್ಧ. ಎಂದೆಂದಿಗೆ ತತ್ತ ಸ್ಥಾನದಲ್ಲಿದ್ದವರ ಅದ್ವಂದ್ವರಹಿತರಾಗಿ ಏಕಾವೆಂದು ಹಿಂದು ಹೋಗದಲೇ ಚಿಂತಿಸಿದವ ಬಲು ಜ್ಞಾನಿ ಹೇಳ್ತಾರೆ. ಏನದು ನೋಡಿ, ಎಂದೆಂದಿಗೆ ತತ್ತ ಸ್ಥಾನದಲ್ಲಿದ್ದವರ ದ್ವಂದ್ವರಹಿತರಾಗಿ ಏಕವೆಂದು ಹಿಂದು ಹೋಗದಲೆ ಚಿಂತಿಸಿದವ ಬಲು ಜ್ಞಾನಿ. ಏನರ್ಥ? ಒಂದು ಕಣ್ಣಿನಿಂದ ವ್ಯಾಪಾರ, ಕಣ್ಣಿನಿಂದ ಪದಾರ್ಥ ನೋಡುತ್ತಾ ಇದೆ. ಕಣ್ಣಿನಿಂದ ನೋಡೋ ಕಾಲಕ್ಕೆ ಒಂದು ನೋಟ ಅಂದರೆ ಎಲ್ಲಿಂದ ಬಂತು? ಒಳಗಿಂದ ಬಿಂಬನ ಕಣ್ಣು, ಹಾಗೆ ಸ್ವರೂಪ ದೇಹ, ಲಿಂಗದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ, ಆಯಾ ಕಣ್ಣಿನಲ್ಲಿರುವ ಆಯಾ ಭಗವದ್ ರೂಪಗಳು, ದೇವತೆಗಳ ರೂಪಗಳೆಲ್ಲ ಐಕ್ಯ ಆಗಿ 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 ಎಲ್ಲರ ರೂಪ ಹೊರಬಂದರೆ ಒಂದು ನೋಟ ಅಂತ ಬಂದರೆ, ಇಲ್ಲಿರುವ ದೇವರ ದೇವತೆಗಳ ರೂಪಗಳೆಲ್ಲ ಆ ನೋಡುವ ಪದಾರ್ಥದಲ್ಲೂ ಇರ್ತಾರೆ. ಹೌದಾನೆ? ಈಗ ನೋಟ ಅಂತ ಬಂದು ಆ ಪದಾರ್ಥ ನಮಗೆ ಕಾಣಬೇಕಾದರೆ ಪದಾರ್ಥದಲ್ಲಿರುವ ದೇವರ ದೇವತೆಗಳ ರೂಪಗಳು ಈ ನೋಟದಲ್ಲಿ ಬಂದ ದೇವತೆ ದೇವರ ರೂಪಗಳಿಂದ ಐಕ್ಯ ಆದರೆ ನೋಟ. ಪದಾರ್ಥ ಕಾಣತಾ ಇದೆ, ಅದನ್ನು ಹೇಳ್ತಾ ಇದ್ದಾರೆ. ಎಂದೆಂದಿಗೆ ತತ್ ತತ್ ಸ್ಥಾನದಲ್ಲಿದ್ದವರ, ತತ್ತತ್ ಸ್ಥಾನ ಇಂದ್ರಿಯದಲ್ಲಿ, ನೋಟದಲ್ಲಿ, ಹಾಗೆ ನೋಡುವ ಪದಾರ್ಥದಲ್ಲಿ ಇದ್ದವರ ದ್ವಂದ್ವ ರಹಿತರಾಗಿ ಏಕವೆಂದು, ಇವರೇ ಅವರು, ಅವರೇ ಇವರು ಅಂತ ಅಲ್ಲಿದ್ದ ಇಲ್ಲಿದ್ದ ದೇವತೆಗಳಿಗೆ, ದೇವರ ರೂಪಗಳಿಗೆ ಐಕ್ಯ ಹೇಳ್ತಾರೆ. ಹಿಂದು ಪೋಗದಲೇ, ಏನೋಪ್ಪ ಇರ್ತಾರೋ ಇಲ್ವೋ, ಇವರಿಗೆ ಅವರಿಗೆ ಐಕ್ಯ ಹೇಳ್ಬೋದೋ ಇಲ್ವೋ ಅಂತ ಹಿಂದು ಪೋಗದಲೇ ಚಿಂತಿಸಿದವ ಬಲು ಜ್ಞಾನಿ. ಎಂಥ ಜ್ಞಾನಿಯಪ್ಪ, ಒಳ್ಳೆ ಜ್ಞಾನಿ ಅಂತಾರೆ. ಇಂಥದ್ದು ನಮಗೆ ತಿಳಿಸಿಕೊಟ್ಟದ್ದು, ಇದು ದೊಡ್ಡ ರಹಸ್ಯ. ಈ ರಹಸ್ಯ ನಮ್ಮವರಿಗೂ ಬಂದು ಮುಟ್ಟುವಂತೆ ಮಾಡಿದ್ದೆ ಅವರು ಅರಣ್ಯಕಾಚಾರ ಅಲ್ವಾ, ಅವರ ಪಾದಕ್ಕೆ ಎಷ್ಟು ಬೀಳಬೇಕು ನಾವು, ಅಷ್ಟು ಚೆನ್ನಾಗಿ ತಿಳಿಸಿಕೊಟ್ರು. ಎಂದೆಂದಿಗೆ ತತ್ತ ಸ್ಥಾನದಲ್ಲಿದ್ದವರ ದ್ವಂದ್ವರಹಿತರಾಗಿ ಏಕಾವೆಂದು, ಹಿಂದು ಹೋಗದಲೇ ಚಿಂತಿಸಿದವ ಬಲು ಜ್ಞಾನಿ. ಏನಾಗತ್ತವನಿಗೆ, ನಂದವಾಗಿ ಇಪ್ಪ ಎಲ್ಲಿದ್ದರೂ ಸಂತೋಷದಿಂದಿರ್ತಾನಂತೆ. ಯಾಕೆ, ಆಯಾ ಇಂದ್ರಿಯಗಳಲ್ಲಿರುವ ಭಗವದ್ ರೂಪಗಳನ್ನ, ಆಯಾ ಇಂದ್ರಿಯಗಳ ವ್ಯಾಪಾರದಲ್ಲಿ ಪ್ರಕಟವಾದ ದೇವರ ದೇವತೆಗಳ ರೂಪಗಳನ್ನ, ಆಯಾ ಇಂದ್ರಿಯಗಳಿಗೆ ಸಂಬಂಧಪಟ್ಟ ಪದಾರ್ಥಗಳಲ್ಲಿರುವ ದೇವರ ದೇವತೆಗಳ ರೂಪಗಳನ್ನ ಐಕ್ಯ ಚಿಂತನೆ ಮಾಡುತ್ತಾ, ಅಂದರೆ ಪ್ರಿಯವ್ರತರಾಜರು ಮಾಡಿದ ಚಿಂತನೆ ಇದು. ವಾಸುದೇವೇ ಭಗವತಿ ಸಮಾವೇಶಿತ ಸಕಲ ಕಾರಕ ಕ್ರಿಯಾ ಕಲಾಪ. ಕಾರಕಗಳು ಅಂದರೆ ಇಂದ್ರಿಯಗಳು, ಇಂದ್ರಿಯಗಳ ಕ್ರಿಯಾಕಲಾಪ. ಅಲ್ಲಲ್ಲಿ ಹುಟ್ಟಿದ ಭಗವದ್ ರೂಪಗಳನ್ನ ಬಿಂಬನಲ್ಲೇ ಸಮನ್ವಯ, ಅಂದರೆ ಪದಾರ್ಥದಲ್ಲಿರುವ ಭಗವದ್ ರೂಪಗಳು, ಇಂದ್ರಿಯದಲ್ಲಿರುವ ಭಗವದ್ ರೂಪಗಳು, ಇಂದ್ರಿಯದ ವ್ಯಾಪಾರದಲ್ಲಿರುವ ಭಗವದ್ ರೂಪಗಳು ಎಲ್ಲ ಐಕ್ಯ ಚಿಂತನೆ ಮಾಡಿ ಬಿಂಬನಿಗೆ ಪುನಃ ಐಕ್ಯ ಚಿಂತನೆ ಮಾಡಿದರೆ ಅವಾಗೇನಾಗುತ್ತೆ ಅಂದರೆ, ಸ್ವಾಮಿಯೇ ಸರ್ವತ್ರ ನಿಂತು ಎಲ್ಲ ವ್ಯಾಪಾರ ತಾನೇ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಬರುತ್ತೆ. ಇದು ಎಲ್ಲೆಲ್ಲಿ ಚಿಂತನೆ ಮಾಡುತ್ತಾರೆ, ತಮ್ಮೊಳಗಿರುವ ಇಂದ್ರಿಯಗಳಲ್ಲೂ ಮಾಡುತ್ತಾರೆ ನೋಡಿ, ತಮ್ಮೊಳಗಿರುವ ಇಂದ್ರಿಯಗಳಲ್ಲಿ ಮಾಡುತ್ತಾರೆ. ಇದಕ್ಕಿದ್ದಂತೆ ಎದುರಿಗಿರುವವರ ಮೇಲೆ ದೃಷ್ಟಿ ಹೋಗುತ್ತೆ. ಹೋದಾಗ ಅಲ್ಲೇ ನೋಡ್ತಾ ಇರೋ ಕಾಲಕ್ಕೆ ಅಲ್ಲಿ ಭಗವಂತ ಮಾಡಿಸೋ ವ್ಯಾಪಾರದ ಚಿಂತನೆ ಬಂದರೆ ಸಾಕು, ಒಟ್ಟಾರೆ ಅವರಲ್ಲಿ ಚಿಂತನೆ ಬರಬೇಕು. ಅದು ಇಲ್ಲಿ ಬಂದ್ರೇನು, ಎಲ್ಲಿ ಬಂದ್ರೇನು, ಎಲ್ಲ ಕಡೆ ಚಿಂತನೆ ಮಾಡ್ತಾ ಬರ್ತಾರೆ. ಅದಕ್ಕೆ ಹೇಳ್ತಾರೆ, ಎಂದೆಂದಿಗೆ ತತ್ತ ಸ್ಥಾನದಲ್ಲಿದ್ದವರ ದ್ವಂದ್ವರಹಿತರಾಗಿ ಏಕಾವೆಂದು, ಹಿಂದು ಹೋಗದಲೇ ಚಿಂತಿಸಿದವ ಬಲು ಜ್ಞಾನಿ. ನಂದವಾಗಿ ಇಪ್ಪ ಎಲ್ಲಿದ್ದರು, ಸಿಂಧು ಶಯನ ನಮ್ಮ ವಿಜಯ ವಿಠಲರೇಯನ, ವಂದಿಸುವ ಜನರಿಗೆ ಪ್ರತಿಬಂಧಕವಿಲ್ಲ. ಸರ್ವತ್ರ ಎಲ್ಲ ಕಡೆ ಎಲ್ಲೆಲ್ಲಿ ನೋಡಿದರೆ ಅಲ್ಲಿ ಭಗವಂತನ ಚಿಂತನೆ ಮಾಡತಕ್ಕಂಥ ಜನಕ್ಕೆ ಅವರಿಗೆ ಅಡ್ಡಿಯೇ ಇಲ್ಲ. ಎಲ್ಲ ಬಂಧನಗಳು ಹೋಗಿ 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 ಸಂತೋಷವಾಗಿರ್ತಾರೆ. ಅವರ ನೋಡಿ ಟೋಟಲ್ ತಲೆಯ ಆಲೋಚನೆಗಳೆಲ್ಲ ಫಿಲ್ಟರ್ ಆಗಿರುತ್ತೆ, ಫಿಲ್ಟರ್ ಆಗಿರುತ್ತೆ. ಏನು ಫಿಲ್ಟರ್ ಆಗಿರುತ್ತೆ, ನಮಗೆ ಆಲೋಚನೆಗಳಿಗೆ ಗುರಿ ತುಂಬ ಇದೆ, ನಮ್ಮ ಆಲೋಚನೆಗಳಿಗೆ ಗುರಿ ತುಂಬ ಇದೆ. ಏನು, ಹೆಂಡತಿ ಮಕ್ಕಳು, ಗಂಡ ಮಕ್ಕಳು, ಮನೆ, ಅದು ಇದು ಎಲ್ಲ ಟಾರ್ಗೆಟ್ ಇದೆ. ಈ ಮನಸ್ಸು ಫುಲ್ ಬ್ಯುಸಿ, ಎಲ್ಲಿ ನಾನಾ ವಿಷಯಗಳಲ್ಲಿ ತಿರುಗಾಡ್ತಾ ಇದೆ. ಅವರು ಬ್ಯುಸಿನೇ, ಅವರದ್ದು ಇದೆಲ್ಲ ವೇಸ್ಟ್. ಯಾವಾಗಾದ್ರೂ ಬಿಟ್ಟು ಹೋಗೋದು, ಯಾವಾಗಾದ್ರೂ ಬಿಟ್ಟು ಹೋಗೋದು. ಅದಕ್ಕೆ ಅವನಲ್ಲೇ ಮನಸ್ಸಿಡಬೇಕು. ಹೇಗಿಡ್ತಾರೆ ಅವನಲ್ಲೇ ಮನಸ್ಸಿಡೋದು ಅಂದ್ರೆ, ಎಲ್ಲಾ ಕಡೆ ಈ ಮನಸ್ಸು ಹೋಗುತ್ತಲ್ಲ, ನಮ್ಮಂತೇನೆ ಅವ್ರ ಮನಸ್ಸು ಹೋಗುತ್ತೆ. ಹೋದ ಕಡೆಯೆಲ್ಲ ಅಲ್ಲೇ ದೇವರನ್ನು ನೋಡಿ ಅಲ್ಲೇ ದೇವರನ್ನು ಬಿಟ್ಬಿಡ್ತಾರೆ ಸ್ವಾಮಿ ಅಂತ. ಎಷ್ಟು ಚೆನ್ನಾಗಿರುತ್ತೆ ಅದೇ ಹೇಳ್ತಾ ಇದ್ದಾರೆ. ಸಿಂಧು ಶಯನ ನಮ್ಮ ವಿಜಯ ವಿಠಲರೇಯನ, ವಂದಿಸುವ ಜನರಿಗೆ ಪ್ರತಿಬಂಧಕವಿಲ್ಲ. ವಿಜಯರಾಯನ ಶಬ್ದಗಳು ಬಹಳ ಸುಂದರ. ಯಾಕೆ ಇಲ್ಲಿ ಸಿಂಧು ಶಯನ ಅಂತಂದ್ರು? ಸಿಂಧು ಶಯನ ಅಂತ ಯಾಕಂದ್ರು? ಇಲ್ರಿ, ದೇವರು ಸಮುದ್ರದಲ್ಲಿ ಮಲಗಿರ್ತಾನೆ, ಕ್ಷೀರ ಸಮುದ್ರಕ್ಕೆ ಅಂದ್ರು. ಬೇರೆ ಶಬ್ದ ಹಾಕೋದಾಗಿತ್ತಲ್ಲ. ಅಂದ್ರೆ ಇಲ್ಲಿ ನೋಡಿ, ಇಂದ್ರಿಯಗಳು ಒಂದೊಂದು ಸಲ ಹೇಗೆ ಹೋಗಿ ಬರ್ತಾ ಇರುತ್ತೆ? ಅಲೆಗಳಂತೆ ಹೋಗಿ ಬರ್ತಾ ಇರುತ್ತೆ. ಆ ಕಡಲಿನಲ್ಲಿ ಕೂಡ ಅಲೆಗಳು ಬರ್ತಾ ಇರುತ್ತೆ. ಆ ಅಲೆಗಳನ್ನ ನೋಡಿ ಹೆದರಿದವ ಕಡಲಿನ ತಂಟೆಗೆ ಹೋಗಲ್ಲ. ಅಲೆಗಳಿಗೆ ಹೆದರದೆ ನೋಡಿ, ಅಲೆಗಳು ಬರ್ತಾ ಇರುತ್ತೆ. ಬರೋ ಕಾಲಕ್ಕೆ ಅಲೆಗಳ ಜೊತೆಗೆ ಹೇಗಿರಬೇಕು ಅಂತ ತಿಳ್ಕೊಂಡವ ಬದುಕ್ತಾನೆ, ಆನಂದವೂ ಪಡ್ತಾನೆ. ನಾವು ದೂರದಿಂದ ಸಮುದ್ರಕ್ಕೆ ದೂರದಿಂದ ಅಲೆ ಬರ್ತಾ ಇದ್ರೆ ನೋಡಿ ಸಂತೋಷ ಪಡೋದು ಬೇರೆ, ಅದರ ಒಳಗೆ ಹೋಗಿ ಸಂತೋಷ ಪಡೋದು ಬೇರೆ. ಕಷ್ಟ ಹೋಗಿದ್ರೆ ಯಾವಾಗ ಅದು ಸಮುದ್ರ ಅಂದ್ರೆ ಹೋಗಿಲ್ಲ, ಹೋದ್ರೆ ಅಲೆ ಮೇಲಕ್ಕೆ ಬರೋದು ಬೇಡ, ಅದು ಕಾಲಿಗೆ ತಾಕಿ ಅದು ಹಿಂದಕ್ಕೆ ಸರಿಯುವಾಗ ಉಸುವನ್ನೇ ತೆಗೆದು ಬಿಡುತ್ತೆ, ಉಸಿದು ಬಿದ್ದು ಬಿಡ್ತೀವಿ ನಾವು ಥಟ್ ಅಂತ. ಅಂತಹದ್ದು ಮೇಲಕ್ಕೆ ಬಂದ್ರೆ ಗತಿ ಏನು? ಆದರೆ ಆ ಅಲೆ ಮಧ್ಯೆ ಇದ್ದುಕೊಂಡು ಆನಂದ ಪಟ್ಟರೆ ಬರುವ ಆನಂದ, ಅಲ್ಲಿದ್ರೆ ಬರುವ ಆನಂದ ದೂರಕ್ಕೆ ಬರಲ್ಲ. ಮತ್ತೇನ್ ಮಾಡ್ಬೇಕಪ್ಪ, ಕೋಚ್ಕೊಂಡು ಹೊಡ್ಕೋದ್ರ ಗತಿ ಏನು ಅಂದ್ರೆ, ಇಷ್ಟೇ ಟೆಕ್ನಿಕ್ ಹೇಳ್ತಾರೆ. ಅಲೆ ಬಂದಾಗ ಸೆಟದು ನಿಂತಿದ್ರೆ ಹೋಗ, ಅಲೆ ಬಂದಾಗ ತಗ್ಗಿಸಿದನ ಬಗ್ಗಿದನ, ಅಲೆ ಮೇಲೆ ಬಂದು ಹೊಟ್ಟೋಗುತ್ತೆ ಅವನ್ ಬದುಕ್ತಾನೆ. ಅದಕ್ಕೆ ಅಲೆ ಬಂದಾಗೆಲ್ಲ ತಗ್ಗಿ ಅಲೆ ತನ್ನ ಮೇಲೆ ಹೋಗುವ ಕಾಲಕ್ಕೆ ಕೊಡುವ ಆ ಆನಂದ ಎಲ್ಲ ಪಡ್ತಾ ಸಂತೋಷದಿಂದಿರುವಂಥವ, ಅಲೆಯ ಲಕ್ಷಣ ಗೊತ್ತಿದ್ದವ. ಹಾಗೆ ಸಿಂಧು ಶಯನ ವಿಜಯ ವಿಠಲ ಅಂದ್ರೆ ಆ ಸಮುದ್ರದ ತೆರೆಗಳು ಬಂದಂತೆ ಸಂಸಾರದಲ್ಲಿ ನಮ್ಮ ಮನಸ್ಸು ಇಂದ್ರಿಯಗಳ ಮೂಲಕವಾಗಿ, ಇಂದ್ರಿಯಗಳು ಹೋಗುತ್ತೆ, ಅದು ಹೋದರೆ ಗೊತ್ತಾಗದು ಮನಸ್ಸಿನ ಮೂಲಕವೇ, ಇದೆಲ್ಲ ಪ್ರವಾಹ ಹೋಗ್ತಾ ಇದ್ದರೆ ಹೆದರದೆ ತಲೆಬಾಗಿ ಅಲ್ಲಿರುವ ಭಗವಂತನಿಗೆ ತಲೆಬಾಗಿ ಹೋಗ್ತಾ ಇರುವವನಿಗೆ ಈ ಇಂದ್ರಿಯಗಳ ಹೊಡೆತ ಏನು ಮಾಡಲ್ಲ, ಆನಂದಕರವಾಗಿರುತ್ತೆ. ಯಾರಾದರೆ ನಾನು ಅಂತ ಸಡದ ನಿಲ್ತಾನೆ, ಅವನಿಗೆ ಇಂದ್ರಿಯಗಳ ಹೊಡೆತ ಹೇಗಿರುತ್ತೆ ಅಂದ್ರೆ ಬಿದ್ದು ಬಿದ್ದು ಉರುಳುತ್ತಾ ಇರುತ್ತಾನೆ. ಹೆಜ್ಜೆ ಹೆಜ್ಜೆಗೂ ಹೆಜ್ಜೆ ಹೆಜ್ಜೆಗೂ ಎಲ್ಲ ಕಡೆ ಹೋಗ್ತಾ ಇರ್ತಾನೆ. ಮುಂದೆ ಹೇಳ್ತಾನೆ, ಜ್ಞಾನ ಇದೆ, ಜ್ಞಾನ ಇದೆ, ಆದರೆ ಇದೇನೋ ಎಂಬ ಸಂಶಯ ಬರ್ತಾ ಇರುತ್ತೆ. ಜ್ಞಾನ ಇರುತ್ತೆ, ಅನುಷ್ಠಾನಕ್ಕಿರಲ್ಲ. ಅದು ಒಂದು ಕೇಸ್. ಜ್ಞಾನ ಇದ್ರೂ ಅನುಷ್ಠಾನಕ್ಕೆ ಇದ್ರೂ ಕಾಣೋದಿಲ್ಲ, ಅನುಷ್ಠಾನಕ್ಕೆ ಇಲ್ಲ ಏನೋ ಎಂಬಂತೆ ಇರುತ್ತಾರೆ. ಅವರ ಪ್ರವರ್ತನೆ ಹಾಗಾಗ್ತಾ ಬರ್ತಾ ಇರುತ್ತೆ. ಇದು ಕೆಲವು ಜ್ಞಾನಿಗಳ ಲಕ್ಷಣ. ಕೆಲವರು ಏನ್ ಮಾಡ್ತಾರೆ, ಒಳಗೆ ಇರ್ತಾರೆ, ಆನಂದ ಪಡ್ತಾ ಇರ್ತಾರೆ, ದೇವರ ಚಿಂತನೆ ಮಾಡ್ತಾ ಇರ್ತಾರೆ, ಮೇಲ್ನೋಟಕ್ಕೆ ಅವರ ಚರ್ಯ ಸಾಮಾನ್ಯ ಜನರಿಗಿಂತ ಕಡಿಮೆ ಇರುತ್ತೆ. ಹೋಗ್ತಾ ಇರ್ತಾರೆ, ಅವ್ರು ನೋಡಿದ್ರೆ ಇವರೆಂಥ ಜ್ಞಾನಿಗಳ್ರಿ ಅಂತ ಹೋಗ್ತಾ ಇರಬೇಕು. ಹಾಗೂ ಇರ್ತಾರೆ, ಹೇಳ್ತಾರೆ, ತುಂಬಿದ ಕೊಡ ತುಡುಕುವುದೇನೋ ಮರುಳಾ. ದೇವರ ಜ್ಞಾನ ತುಂಬಿದ ಮೇಲೆ ಆ ಕೊಡ ತುಳುಕತ್ತೇನೋ, ಒಳಗೆ ಆನಂದ ಪಡ್ತಾ ಇರ್ತಾರೆ. ಅಂದ್ರೆ ಇವರು ಒಳಗೊಳಗೆ ಅಂದ್ರೆ ಎಲ್ಲಿ ದೃಷ್ಟಿ ಬಂದ್ರು, ಯಾರು ಸರಿ ಮಾತಾಡುತ್ತಾ ಇದ್ರು, ಯಾವುದೇ ರೀತಿ ಮಾತಾಡುತ್ತಾ ಇದ್ರು, ಏನೇ ಬರ್ತಾ ಇದ್ರು, ಒಳಗೊಳಗೆ ಒಳಗೊಳಗೆ ಭಗವಂತನನ್ನೇ ನೋಡ್ತಾ ಚಿಂತನೆ ಮಾಡ್ತಾ ಹೋಗ್ತಾ ಇರ್ತಾರೆ. ಅದು ಯಾವುದೇ ಮಾತಿರಲಿ, ಏನೇ ಚರ್ಯೆ ಇರಲಿ, ಏನೇ ಇರಲಿ, ಎಲ್ಲರಂತೇನೆ ಇರ್ತಾರೆ, ಎಲ್ಲರಂತನೇ ಮಾತಾಡುತ್ತಾರೆ, ಎಲ್ಲರಂತೇನೆ ಪ್ರವರ್ತನೆ ಇರುತ್ತೆ, ಇರಲ್ಲ. ಅಂದರೆ ಒಳಗೆ ದೇವರನ್ನೇ ನೋಡ್ತಾ ಹೋಗ್ತಾ ಇರ್ತಾರೆ. ಇವರು ಇದು ಇದ್ದವ್ರಿಗೆ ಏನಿರುತ್ತೆ ಅಂದರೆ ನಮ್ಮ ಸರಿ ಮಾತಾಡ್ತಾರೆ, ನಮ್ಮ ಸರಿ ಇರ್ತಾರೆ, ನಮ್ಮ ಸರಿ ತಿರುಗಾಡ್ತಾರೆ ಅಂತಿರುತ್ತೆ. ಅವರು ಮಾತ್ರ ಒಳಗೆ ದೇವರ ಜೊತೆಗೆ ಏನೇ ತಿರುಗಾಡ್ತಾ ಹೋಗ್ಬಿಡ್ತಾ ಇರ್ತಾರೆ. ಇದು ಇದ್ದವ್ರಿಗೆ ಗೊತ್ತೇ ಆಗೋದಿಲ್ಲ. ಹಾ ಅಂದ್ರೆ ಒಳಗೆ ಜ್ಞಾನದಿಂದ ತುಂಬಿದವರ ಚರ್ಯ ಗೊತ್ತಾಗಲ್ಲ. ಇಷ್ಟು ತುಂಬಿದ ಕೊಡ ತುಳುಕುವುದೇನೋ ಮರುಳ, ಅಂಬುಜ ನಾಗನ ನಂಬಿದವರ ಜ್ಞಾನ ಇಂಬು ಕೊಡದು ಕಾಣೋ ಪಾಪ ಮಾರ್ಗಕ್ಕೆ. ಭಗವಂತ ನಂಬಿದಂಥ ಭಕ್ತರ ಜ್ಞಾನ ಪಾಪ ಮಾರ್ಗಕ್ಕೆ ಕರ್ಕೊಂಡು ಹೋಗೋದೇ ಇಲ್ಲ ಅಂತ ಅಂದ್ರೆ ಹೇಳ್ತಾರೆ. ಇದರಲ್ಲಿ ಎರಡು ಭಾಗ, ಅಪರೋಕ್ಷ ಜ್ಞಾನ ಪರ್ಯಂತ ಇರತಕ್ಕಂಥವರ ಮಾರ್ಗ ಬೇರೆ, ಅಪರೋಕ್ಷ ಜ್ಞಾನ ಆದ ಮೇಲೆ ಪ್ರಾರಬ್ಧ ಕರ್ಮ ಉಣಲಿಕ್ಕೆ ಬಂದವರ ಮಾರ್ಗ ಬೇರೆ ಆಗುತ್ತೆ. ಅವರು ಪ್ರಾರಬ್ಧ ಕರ್ಮ ಉಣಲಿಕ್ಕೆ ಬಂದಿರ್ತಾರೆ, ಮೇಲ್ನೋಟಕ್ಕೆ ಪಾಪದ ಕರ್ಮದಂತೆ ಇಲ್ಲಿ ಕಾಣ್ತಾ ಇರುತ್ತೆ, ಒಳಗೆ ಭಗವಂತನ ಚಿಂತನೆ ಮಾಡ್ತಾ ಹೋಗ್ತಾರೆ. ಅವಾಗೆ ಅವರಿಗೆ ಅದು ಪಾಪದ ಮಾರ್ಗ ಅಲ್ಲ, ಭಗವಂತನ ಚಿಂತನೆ ಇರುತ್ತೆ. ಆದ್ದರಿಂದ ಸಾಮಾನ್ಯ ಜನಕ್ಕೆ ಸಾಮಾನ್ಯ ಅಪರೋಕ್ಷ ಜ್ಞಾನ ಆಗಲಿಕ್ಕೆ ಮೊದಲು ಭಗವಂತನ ಚಿಂತನೆ ಮಾಡ್ತಾ ಇರುವಂತಹ ಈ ಜ್ಞಾನಿಗಳು ಯಾರೂ ಕೂಡ ಬೇರೆ ಮಾರ್ಗಕ್ಕೆ ಹೋಗಲ್ಲ. ಅಪರೋಕ್ಷ ಜ್ಞಾನ ಆದ ಮೇಲೂ ಕೂಡ ಬೇರೆ ಮಾರ್ಗಕ್ಕೆ ಅವರ ಮನಸ್ಸು ಹೋಗೋದೇ ಇಲ್ಲ. ಯಾತ್ರಿ ಹೋಗಲ್ಲ ಹೋಗಲ್ಲ ಅಂತೀರಾ, ಯಾಕೆ ಹೋಗಬಾರ್ದು? ಪಾಪದ ಮಾರ್ಗಕ್ಕೆ ಯಾಕೆ ಹೋಗಬಾರ್ದು ಅಂದ್ರೆ, ಪಾಪದ ಮಾರ್ಗ ಅಂದ್ರೆ ಏನು? ಅವರ ಕಣ್ಣಿಗೆ ಹೇಗಿರುತ್ತೆ ಅಂದ್ರೆ, ಭಗವಂತನ ತತ್ವಜ್ಞಾನ ಒಳಗೆ ತುಂಬಿ ಬರದೇ ಇರುವ ಪರ್ಯಂತ ಪಾಪದ ಮಾರ್ಗ ಬಹಳ ಸುಂದರ. ಯಾಕಂದ್ರೆ ಪಾಪ ಮಾಡ್ತಾರಲ್ಲ ಎಲ್ಲ, ಕಷ್ಟಪಟ್ಟು ಮಾಡ್ತಾರ, ಅಯ್ಯೋಪ್ಪ ಅಂತ ಮಾಡ್ತಾರ, ಖುಷಿಯಿಂದ ಮಾಡ್ತಾರ, ಸಂತೋಷ ಆಗ್ತಾ ಇರುತ್ತೆ ಅವರಿಗೆ, ನಂತರ ದುಃಖ ಮತ್ತು ಬರುತ್ತೆ, ಖುಷಿ ಬರುತ್ತೆ ಅವರಿಗೆ. ಆದರೆ ಭಗವಂತನ ಭಕ್ತರಾದಂತಹ ಜ್ಞಾನಿಗಳಿಗೆ ಅದು ನೋಡಿದ ಕೂಡಲೇ ಹೇಗಿರುತ್ತೆ ಅಂದ್ರೆ, ಗೋಪಾಲದಾಸರು ಹೇಳ್ತಾರೆ, ನಿನ್ನ ಬಿಟ್ಟು ಅನ್ಯ ಎನಗೆ ವಮನ ಸಮವೇನಿ ಸರಿ ಹರಿಯೇ, ವಾಂತಿಗೆ ಸಮಾನವಾಗಿ ಕಾಣ್ತಾ ಇರುತ್ತೆ. ಆ ವಾಂತಿ ಮಾಡಿಕೊಂಡಿರ್ತಾರಲ್ಲ ಯಾರಾದರೂ ನೋಡಿ ಬಹಳ ಚೆನ್ನಾಗಿದೆ ಅಂತ ಹೋಗ್ತಾರ? ಹೋಗೋದೇ ಇಲ್ಲ. ಹಾಗೆ ಜ್ಞಾನಿಗಳಾದವರಿಗೆ ಎಂದೂ ಕೂಡ ಬೇರೆ ಮಾರ್ಗ ಹಾಗೆ ಕಾಣಿಸ್ತಾ ಇರುತ್ತೆ. ಆದರೂ ಹೋದ್ರೂ ಆ ಕಡೆಗೆ ಅಂದ್ರೆ ಅರ್ಥ ಏನು ಅಂದ್ರೆ, ಭಗವಂತನ ನಂಬಿದ ಜ್ಞಾನಿ ಅಪರೋಕ್ಷ ಜ್ಞಾನಕ್ಕಿಂತ ಮೊದಲಾಗಲಿ ಅಪರೋಕ್ಷ ಜ್ಞಾನದ ನಂತರ ಆಗಲಿ ಆ ಮಾರ್ಗಕ್ಕೆ ಹೋಗೋದೇ ಇಲ್ಲ. ಒಂದು ವೇಳೆ ಹೋದರ ಭಗವಂತ ಪ್ರಾರಬ್ಧ ಕರ್ಮಾನುಸಾರ ಕರ್ಕೊಂಡು ಹೋದವ ಬೇಗ ಕರ್ಕೊಂಡು ಬಂದು ಬಿಡುತ್ತಾನೆ ಅವರನ್ನ. ಅದನ್ನು ಹೇಳ್ತಾ ಇದ್ದಾರೆ, ಅಂಬುಜನಾಥನ ನಂಬಿದವರ ಜ್ಞಾನ ಇಂಬು ಕೊಡದು ಕಾಣೋ ಪಾಪದ ಮಾರ್ಗಕ್ಕೆ. ಕೊಂಬೆ ಇದ್ದು ಉನ್ನತ ಕೊಂಬೆಗೇರಿದಂತೆ ಹಂಬಲಿಸುವುದು ಗತಿ ಸಾಧನವನ್ನು. ಒಂದು ಕೊಂಬೆ ಅದು ಏರಿದ ಮೇಲೆ ಇನ್ನೊಂದು ಕೊಂಬೆ ಏರ್ತಾರಲ್ಲ, ಮೊದಲೇ ದೊಡ್ಡ ಕೊಂಬೆ ಏರ್ಲಿಕ್ಕಾಗಲ್ಲ, ಕೊನೆಯದ್ದು ಒಂದೊಂದೊಂದು ಏರಬೇಕು. ಹಾಗೆ ಒಂದೊಂದು ಒಂದೊಂದು ರೀತಿಯಾಗಿ ನಮ್ಮ ಒಳಗೇ ಇರತಕ್ಕಂಥ ಭಗವಂತ ನಮ್ಮ ಇಂದ್ರಿಯಗಳಲ್ಲಿ ನಿಂತು ಮಾಡಿ ಮಾಡಿಸುವ ವ್ಯಾಪಾರಗಳನ್ನು ಷೋಡಶಿ ಹೇಳಿದ್ದಾಯ್ತು. ಎಟಕಿತ ಬಂತ? ಆಹಾ, ಒಮ್ಮೆಲೆ ಬರಲ್ಲ. ಹೇಗೆ? ಒಂದೊಂದು ಒಂದೊಂದು ಮಾಡ್ತಾ 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 ಬಂದ್ರೆ ಗೆಲ್ತಾ ಬಂದ್ರೆ ಬಂತು. ಹೌದಾ? ಹಾಗೆ 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 ಮಾಡ್ತಾ ಬಂದ್ರೆ ಬಂತು. ಹಾಗೆ ಅದಕ್ಕೆ ಹೇಳ್ತಾರೆ, ಕೊಂಬೆ ಇದ್ದು ಉನ್ನತ ಕೊಂಬೆಗೇರಿದಂತೆ ಹಂಬರಿಸುವುದು ಗತಿ ಸಾಧನವನ್ನು. ಕೊಂಬಟ್ಟಿ ಕೆಸರುಳು ಬಿದ್ದರಾಗದರ ಗಂಭೀರ ಬೆಲೆ ಕೊರತೆಯಾಗುವುದೇ. ಕೊಂಬಟ್ಟಿ ಬಂಗಾರದ ವಸ್ತ್ರ, ಜರಿ ಇರುವಂತಹ ವಸ್ತ್ರ ಕೊಂಬಟ್ಟಿ. ಹೊನ್ನು ಅಂದ್ರೆ ಬಂಗಾರ, ಅದನ್ನ ಕನ್ನಡದ ಇನ್ನೊಂದು ರೂಪ ಹೊಂಬಟ್ಟೆ. ಕೆಸರುಳು ಬಿದ್ದರ ಬಿದ್ದರಾಗ ಅದರ ಗಂಭೀರ ಬೆಲೆ ಕೊರತೆಯಾಗುವುದೇ. ಚೆನ್ನಾಗಿ ಹೇಳ್ತಾರೆ ನೋಡಿ, ಇದು ಬಂಗಾರದ ವಸ್ತ್ರ. ತತ್ವಜ್ಞಾನ, ಜ್ಞಾನಿಗಳ ಜ್ಞಾನ ಅಂಬುದು ಯಾವಾಗೂ ಬಂಗಾರದ ವಸ್ತ್ರ. ಅದು ಕೆಸರಿನ ತಂಟೆಗೆ ಹೋಗಲ್ಲ, ದೂರ. ಬಂಗಾರದ ವಸ್ತ್ರ ಯಾವಾಗಲೂ ಹೊಳಿತಾನೇ ಇರುತ್ತೆ. ಒಂದು ವೇಳೆ ಅವರ ತತ್ವಜ್ಞಾನ ಇರತಕ್ಕಂಥ ಜ್ಞಾನಿಗಳು ಕೆಸರಿನ ಸಂಪರ್ಕ ಬಂದರೆ, ಪ್ರಾರಬ್ಧ ಕರ್ಮದಿಂದ ಅವರಿಗೆ ಕೆಸರಿನ ಸಂಪರ್ಕ ಬಂದರೆ ಇದರ ಬೆಲೆ ಕಡಿಮೆ ಆಗುತ್ತೇನು ಅಂತ ಹೇಳ್ತಾರೆ. ಚೆನ್ನಾಗಿ ಹೇಳ್ತಾರೆ, ಪೊಂಬಟ್ಟಿ ಕೆಸರುಳು ಬಿದ್ದರಾಗದರು ಅದರ ಗಂಭೀರ ಬೆಲೆ ಕೊರತೆಯಾಗುವುದೇ. ಕಂಬು ಚಕ್ರಾಂಕಿತ ವಿಜಯ ವಿಠಲರೇಯನ ಅಂಬರ ಅಂಬರದಲ್ಲಿ ಕಾಣು ಮಾನವ ಮಾಣಿ. ಮಾಣಿ ಅಂತ ಕರೀತಾರೆ, ಮಾಣಿ ಅಂತ ಹುಡುಗ. ನಾವು ಹುಡುಕ್ತಿದ್ದೀವಲ್ಲ, ಅದು ಹುಡುಗ ಅಂತ ನಮ್ಮನ್ನು ಕರಿತಾ ಇದ್ದಾರೆ. ಮಾನವ ಮಾಣಿ, ಮನುಷ್ಯ ಪ್ರಾಣಿ. ಆ ಕಂಬು ಚಕ್ರ ಅಂಕಿತ, ಶಂಖ ಚಕ್ರಧಾರಿಯಾಗಿರ್ತಕ್ಕಂಥ ಆ ಶ್ರೀಹರಿ ವಿಜಯ ವಿಠಲರೇಯನ ಅಂಬರ ಅಂಬರದಲ್ಲಿ ಕಾಣ. ಅಂಬರ ಅಂದ್ರೆ ಆಕಾಶ ನೋಡಿ, ಇದೇ ಶಬ್ದ ಇನ್ನೊಂದು ಕಡೆ ಬಂತು. ಏನದು? ದೇವರ ಆಭರ ಆಭರಣ ಆಲಯ ಅಂಬರಗಳಾಗಿ ಲಕ್ಷ್ಮೀದೇವಿ ಇದ್ದಾಳೆ. ಅಂಬರ ಅಂದ್ರೆ ವಸ್ತ್ರ, ವಸ್ತ್ರ ಆಕಾಶ ಎರಡು ಬಂತು. ಅಂಬರ ಅಂಬರದಲ್ಲಿ, ಅಂಬರ ಅಂದ್ರೆ ವಸ್ತ್ರದಲ್ಲಿ, ಅಂಬರ ಅಂದ್ರೆ ಆಕಾಶ, ಸರ್ವತ್ರ ಅಂತರ್ಥ, ಎಲ್ಲಾ ಕಡೆ ಅಂದ್ರೆ ತಂತು ತಂತುವಿನಲ್ಲೂ ಕೂಡ ಕಾಣು ಮಾನವ ಮಾಣಿ. ಕರ್ತೃತ್ವ 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 ದೊಡ್ಡ ಚರ್ಚೆ ಅಲ್ವಾ? ನಾ ಮಾಡ್ಬೇಕಾ, ದೇವ್ರು ಮಾಡ್ಬೇಕಾ? ದೇವ್ರು ಮಾಡಿಸ್ತಾರ, ನಾ ಮಾಡ್ಬೇಕಾ? ಓ ಗೊಂದಲ. ಅದಕ್ಕೆ ಹೇಳ್ತಾರೆ, ಜ್ಞಾನಿಯಾದವನಿಗೆ ಕರ್ತೃತ್ವವೆಂಬುದಿದೆ. ಹೌದು, ಜ್ಞಾನಿಯಾದವನಿಗೆ ಕರ್ತೃತ್ವದ ಹಿಡಿತ ಇರುತ್ತೆ. ಏನದು ಅಂದ್ರೆ ಹೇಳ್ತಾರೆ, ಶ್ರೀನಾಥ ಮಾಡಿಸಿದ ವ್ಯಾಪಾರ ತರುವಾಯ ತಾನ ತಾನದು ತಿಳಿವದು ಇಷ್ಟೇ ಮಾತುರ ಒಂದು. ಶ್ರೀನಾಥ ಮಾಡಿಸಿದ ವ್ಯಾಪಾರ ತರುವಾಯ ತಾನದು ತಿಳಿವದು. ದೇವರು ಮಾಡಿಸಿದ ಮೇಲೆ ತನಗೆ ಗೊತ್ತಾಗುತ್ತೆ. ಅಲ್ಲಿ ನೋಡಿ, ಶ್ರೀನಾಥ ಮಾಡಿಸಿದ ವ್ಯಾಪಾರ ತರುವಾಯ ತಾನದು ತಿಳಿವದು. ದೇವರು ತನ್ನಿಂದ ವ್ಯಾಪಾರ ಮಾಡಿಸಿದ ಮೇಲೆ ತಿಳಿಸಿದರೆ ತಿಳಿಯಬೇಕು, ಇಲ್ಲದಿದ್ರೆ ಇಲ್ಲ. ಇಷ್ಟೇ ಮಾತುರ ಉಂಟು ಕರ್ತೃತ್ವ ಅಂದ್ರೆ ಅಂದ್ರೆ ದೇವರು ಮಾಡಿಸಿದ್ದು, ಆ ದೇವರು ಮಾಡಿಸಿದ ಅಂತ ತಿಳಿಯೋದೇ ಕರ್ತೃತ್ವ. ದೇವರು ಮಾಡಿಸ್ತಾರೆ ನಮ್ಮಿಂದ. ಏನಂದೆ ಇದಕ್ಕಿಂತ ಅಧಿಕ ಮತ್ತ ಆವದು ಕಾಣೆ, ಇದಕ್ಕಿಂತ ಬೇರೊಂದು ಯಾವುದೂ ಇಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಈ ಒಂದು ಚಿಂತನೆ ಬಂತ, ಭಗವಂತನ ಚಿಂತನೆ ಸದಾ ಇರುತ್ತಾ ಇರುತ್ತೆ. ಅವ ಮಾಡಿಸಿದ ವ್�ಯಾಪಾರ ಹರೇ ನೀ ಮಾಡಿಸ್ತಾ ಇದೀಯ, ನಿನ್ನ ಅಧೀನ ಅಂತ ಯಾರು ಸದಾ ಭಗವಂತನ ಅಧೀನನಾಗಿ ಚಿಂತನೆ ಮಾಡ್ತಾ ಇರ್ತಾರೆ, ಅವರಿಂದ ಭಗವಂತ ಎಂದೂ ಬೇರೆ ಮಾರ್ಗಕ್ಕೆ ಕರ್ಕೊಂಡು ಹೋಗೋದೇ ಇಲ್ಲ. ಅವರನ್ನ ಎಂದು ಕರ್ಕೊಂಡು ಹೋಗೋದೇ ಇಲ್ಲ. ಹೋಗ್ತಾನೆ ಅಂತ ಹೇಳ್ತೀರಾ? ಇಷ್ಟು ನೋಡಿ, ನೀವೇ ಇದ್ದೀರಾ, ನಿಮ್ಮ ಮಕ್ಕಳೇ ಬಂದರು, ನಿಮ್ಮ ಕಾಲಿಗೆ ಬಂದು ನಮಸ್ಕಾರ ಮಾಡಿದ್ರು, ಅಮ್ಮ ನಾನಿನ್ ಮೇಲೆ ಚೇಷ್ಟೆ ಮಾಡಲ್ಲ, ಏನು ಮಾಡಲ್ಲ, ಏನಿಲ್ಲ, ನೀವು ಹೇಳಿದ್ರೆ ಹಾಗೆ ಮಾಡ್ತೇನೆ ಅಂತ ಕೂತ, ಸುಮ್ಮನೆ ಕೂತ. ನೀವು ಇರಲಿ ಬಿಡಿ ಅಂತ ಹೋಗ್ಬಿಡ್ತೀರಾ? ಅವನು ಕೂಡ್ಲಿಕ್ಕೆ ಮೊದಲು ಸ್ವಲ್ಪ ಮಾಮೂಲಾಗಿರ್ತೀರಿ, ಏನೋ ಇವನು ಹೇಗಿದ್ದಾನೆ ಅಂತ ಕುದಿತಾ ಇರ್ತೀರಾ. ಯಾವಾಗಾದ್ರೆ ಅವನು ಬಂದು ಕಾಲಿಗೆ ಬಿದ್ದು ನಿಮ್ ಇಷ್ಟಪ್ಪ ನೀವು ಹೇಗೆ ಹೇಳಿದ್ರೆ ಹಾಕಿ ಮಾಡ್ತೀನಿ ಅಂತ ಕೂತ್ರೆ ಸಂಕಟ ಯಾರಿಗೆ? ನಿಮ್ಗೆ ಶುರು ಆಗುತ್ತೆ. ಅಯ್ಯೋ ಕೂತಿದ್ದಾನೆ, ಇವನು ಏನ್ ಹಾಕ್ತಾನೋ ಅಂತ ಹೇಳೋ ನಡೆಯೋ ನಡೆಯೋ ಅಂತ ಓಡಿಸ್ತೀರಾ. ನೀವೇ ಹಾಗಿದ್ರೆ ಸ್ವಾಮಿ ಬಿಡ್ತಾನ? ನೀನೇ ಗತಿ ಅಂತ ಬಿದ್ದಾಗ ಜೀವರನ್ನ ಎಂದಾದ್ರೂ ಬೇರೆ ಮಾರ್ಗ ಕಳಿಸ್ತಾನ? ಕಳಿಸೋದಿಲ್ಲ. ಆದರೆ ಎಂದಾದರೆ ನಮಗೆ ಏನಾದರೂ ಚೂರು ಕರ್ಮ ಅನುಭವ ಕೊಡಬೇಕಾಗಿತ್ತ, ಬೇಗ ಕರಕೊಂಡು ಹೋಗಿ ಸರಕ್ಕಂದು ತಂದು ಬಿಡ್ತಾನೆ ಹೊರಕ್ಕೆ. ಅದು ಭಗವಂತ ಮಾಡಿಸೋ ವ್ಯಾಪಾರ. ಅದಕ್ಕೆ ಹೇಳಿದ್ರು ಕೊಂಬಟ್ಟೆ ಕೆಸರಳು ಬಿತ್ತರು, ಆಗ ಅದರ ಗಂಭೀರ ಬೆಲೆ ಕೊರತೆಯಾಗುವುದೇ. ಆ ರೀತಿ ಹೇಳ್ತಾ ಇದ್ದಾರೆ. ಆನಂದ ಮತಿ ಕೊಡುವ ವಿಜಯ ವಿಫಲ ತಾನೇ ಪರಿಪಾಲಿಸುವ ಹೇಳ್ತಾರೆ. ಆ ಸ್ವಾಮಿಯನ್ನ ಹೆಚ್ಚಿಳಿಬೇಕು ಅಂದ್ರೆ ನೀನೇ ಪ್ರೇರಣೆ ಮಾಡುವುದು, ನೀನೇ ಮಾಡಿಸೋದು, ನೀನೇ ಗತಿ ಹರಿಯೇ ಅಂತ ತಿಳಿದರೆ ಅವಾಗ ಏನಾಗುತ್ತೆ? ಆನಂದಮತಿ. ಏನು ಮಾಡಿಸ್ತಾ ಇದ್ರು ಕೂಡ ಹರೇ ನನ್ನ ಒಳ್ಳೆದಕ್ಕಾಗಿ ಮಾಡಿಸ್ತಾ ಇದೆಯಾ, ಒಳ್ಳೆದಕ್ಕಾಗಿ ಮಾಡಿಸ್ತಾ ಇದೆಯಾ. ಯಾರ ಸರಿ ಏನು ಮಾತಾಡಿದ್ರು, ಏನ್ ನಡೆಸ್ತಾ ಇದ್ರು, ಅವರ ಸರಿ ಸನ್ಮಾನ ಮಾಡಿಸಿದ್ರು, ಅವ್ರ ಸರಿ ಬಯಸಿದ್ರು, ಬಾ ಇವನ್ನ ಬೇಕಾಗ್ತಾರೆ. ಹೌದಾ? ಸುತ್ತ ಎಲ್ಲರ ಸಂಪರ್ಕ ಕೊಡ್ತಾನೆ, ಸುಮ್ಮನೆ ಕೊಡ್ತಾನ? ನಮ್ ನಮ್ ಕರ್ಮಾನುಸಾರ ಸುಮ್ಮನೆ ಬಿದ್ದಿರ್ತೀವಿ ಎಲ್ಲೋ ದೇವ ಅಂತ ಬಾರೋ ಅಂತ ಕರ್ಕೊಂಡು ಹೋಗ್ತಾನೆ, ಕರ್ಕೊಂಡು ಹೋಗಿ. ಹೌದಾ? ನಮ್ ಕರ್ಮ ಇರುತ್ತೆ, ಎಲ್ಲರ ಮಧ್ಯ ಹಾಕ್ತಾನೆ, ಅವರವ್ರ ಸಂಪರ್ಕ ಕೊಡ್ತಾನೆ. ಅವ್ರು ಸುಮ್ಮನೆ ಇರ್ತಾರ? ಆನಂದ ಆದಾಗ ಹೂವಿನ ಹಾರ ಹಾಕ್ತಾರೆ, ಇಲ್ಲ ಓ ಮಂಗಳಾರತಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಬೈತಾರೆ. ನಾನಾ ಏನು ಅವರಿಗೆ ಟಾಪ್ ಪಿಚ್ಚಲ್ಲಿ ಸಿಟ್ಟಿಲ್ಲ ಕೇಳುತ್ತೋ ಅಷ್ಟೆಲ್ಲ ಬೈತಾ ಹೋಗ್ತಾರೆ.
ಅನುಭವಿಸಬೇಕು,
ತಪ್ಪಿದ್ದಲ್ಲ. ಒಂದು ವೇಳೆ ಅವರು ಸಂತೋಷದಿಂದ ಮಾತಾಡಿದಾಗ್ಲು ಹರೇ ನೀ ಕೊಟ್ಟದ್ದು ಇಲ್ಲಿ ನಿಂತು, ಅವರು ಸಿಟ್ಟಾಗಿ ಬಂದ್ರು ನಿನ್ನ ಸಂಕಲ್ಪ ಹರಿಯೇ, ಈ ಗೊಂಬೆಯಲ್ಲಿ ನಿಂತು ಹೀಗೆ ಮಾಡಿಸ್ತಾ ಇದೀಯಾ, ಒಟ್ಟಾರೆ ನನಗೆ ಇಷ್ಟ ಆಗ್ಬೇಕಾಗಿತ್ತು, ಉಣಿಸ್ಬೇಕಾಗಿತ್ತು, ಉಣಿಸ್ತಾ ಇದೀಯಾ, ನಿನ್ನ ಸಂಕಲ್ಪ ಅಂತ. ಎಲ್ಲ ಒಳ್ಳೆಯದೇ. ಈ ಸೂತ್ರ ನಮ್ಮ ತಲೆಯಲ್ಲಿದ್ದರೆ ಯಾವಾಗಲೂ ಆನಂದ. ಹಾನಿ ಲಾಭ ಕ್ಲೇಶ ಮೋದ ಏನು ಆವ ಕ್ಷಣ ಕೊದಗಲು ಪ್ರಾಣೇಶ ವಿಠಲ ಕರುಣೆಯಿಂದ ತಾನೇ ಕೊಟ್ಟನೆಂಬ ಸುಮತಿ. ಅದೇನೇ ಆಗಲಿ ಸ್ವಾಮಿ ನನಗೆ ಅವನೇ ಕೊಟ್ಟ, ಅವನು ಕೊಟ್ಟದ್ದೇ ಒಳ್ಳೆಯದು ಅಂತ ಹೋಗೋದೇ ಯಾವಾಗಲೂ ನಮಗೆ ಆನಂದ ಕೊಡುವಂತಹ ಸಂಗತಿ. ಅದು ಬಿಟ್ಟುವ ನಾನೇ ಹೋಗ್ತೀನಿ, ನಾನೇ ಪಡ್ಕೊಡ್ತೀನಿ, ನಾನೇ ಹೇಗಿರ್ಬೇಕು, ನಾನೇ ಆಗಿರ್ಬೇಕು ಅಂದ್ರೆ ಆ ಎತ್ರು ಬಿದ್ರು ದುಃಖ ಬರ್ತಾನೇ ಇರುತ್ತೆ. ಅದಕ್ಕೆ ಹೇಳುತ್ತಾರೆ ಆನಂದ ಮತಿ ಕೊಡುವ ವಿಜಯ ವಿಠಲ ತಾನೇ ಪರಿಪಾಲಿಸುವ. ಹೇಳುತ್ತಾರೆ ಆತನ ಪ್ರೇರಣೆಯಿಂದ ನಿತ್ಯ ತಿಳಿಯೋ. ಆ ತಿಳುವಳಿಕೆ ಕೂಡ ಅವನೇ ಕೊಡ್ತಾನಂತೆ, ಪ್ರೇರಣೆ ಮಾಡಿ ನಾನೇ ಕೊಡ್ತೇನೆ ನೋಡಿಲ್ಲ, ಚಿಂತೆ ಮಾಡಬೇಡ, ನಿನ್ನ ಅನುಗ್ರಹ ಮಾಡ್ತೇನೆ ಅಂತ ಭಗವಂತನೇ ಎಲ್ಲವನ್ನ ಕೊಡ್ತಾ ಹೋಗ್ತಾನೆ. ಅವನ ಪಾದಕ್ಕೆ ವಿಶೇಷವಾಗಿ ಎರಗಿರು, ಎಲ್ಲವೂ ಶ್ರೀಹರಿಯೇ ಕೊಡತಾ ಇದ್ದಾನೆ ಎಂಬ ಎಚ್ಚರ ನಿನಗಿರಲಿ. ಇಲ್ಲಿ ಹೇಳ್ತಾರೆ ಆವಾಗ ಹರಿಲೀಲೆ ಕೊಂಡಾಡಿದ ಜನರು, ಯಾವಾಗಲೂ ಹರಿಯಲೀಲೆ ನಮ್ ತಮ್ಮೊಳಗೆ ಬಿಂಬಮೂರ್ತಿ ಹೀಗಂದ್ರೆ ಹೀಗಂತೀವಿ, ಹಾಗಂದ್ರೆ ಹಾಗಂತೀವಿ, ಆತ ತಿಳಿಸಿದ್ರೆ ತಿಳಿತೀವಿ, ಮರೆಸಿದ್ರೆ ಮರಿತೀವಿ. ಆತ ಇದು ತಪ್ಪು ಕೆಲಸ ಮಾಡಬೇಡ ಅಂತ ತಿಳಿಸಿದ್ರೆ ತಿಳಿತೀವಿ, ಒಂದು ಕ್ಷಣದಲ್ಲಿ ಮರೆಸಿ ಮಾಡು ಅಂದ್ರೆ ಮಾಡಿಬಿಡ್ತೀವಿ. ಹಾಗೆ ತಪ್ಪು ಕೆಲಸ ಬೇಡ ಅಂತ ತಿಳಿಸಿದ್ರೆ ನಿಲ್ಲಿಸ್ತೀವಿ, ಒಳ್ಳೆ ಕೆಲಸ ಮಾಡು ಅಂದ್ರೆ ಮಾಡ್ತೀವಿ. ಅವನು ಹೇಗಿಟ್ಟರೆ ಹಾಗೆ ಹೋಗ್ತಾ ಇರ್ತೀವಿ ಎಂಬುದು ಯಾರು ಚೆನ್ನಾಗಿ ತಿಳಿದಿರ್ತಾರೋ, ದೇವರ ಶರಣಾಗತರಾಗಿರ್ತಾರೋ, ಅವಾಗೇನಾಗುತ್ತೆ? ಅವ ಪ್ರಶ್ನೆ ಬರುತ್ತೆ. ಹಾಗಾದರೆ ನೀವು ಏನು ಮಾಡಿದ್ರು ದೇವರ ಪ್ರೇರಣೆ ಅಂತ ಎಲ್ಲ ಮಾಡಿಬಿಡ್ಬೋದಾ ಅಂದ್ರೆ ಅಲ್ಲಿ ಹೇಳ್ತಾ ಇದ್ದಾರೆ ಭಗವಂತನ ಶರಣಾಗತರಾಗಿ ಹೀಗೆ ನಿಂತವರಿಗೆ ಭಗವಂತ ಖುಷಿ ಬಂದಂತೆ ಮಾಡುವಂತೆ ಮಾಡುವುದೇ ಇಲ್ಲ. ಅವರಿಗೆ ವಿಶೇಷ ತನ್ನ ಅನುಗ್ರಹ ಆಗುವ ರೀತಿಯಲ್ಲೇ ಪ್ರೇರಣೆ ಮಾಡ್ತಾ ಬರ್ತಾನೆ. ಎಂದಾದರೆ ತಪ್ಪಿದ್ದಲ್ಲ, ಇನ್ನವರ ಪ್ರಾರಬ್ಧ ಕಳೆಯಬೇಕು ಅಂದಾಗ ಮಾತ್ರ ಬೇರೆ ಬುದ್ಧಿ ಕೊಟ್ಟು ಪೆಟ್ಟು ಕೊಟ್ಟು ಮತ್ತೆ ಸರಿ ಮಾಡಿಬಿಡ್ತಾನೆ ಇಷ್ಟೇ, ಇನ್ನೇನಿಲ್ಲ. ಇದು ಎಲ್ಲರಿಗೂ ಇರುವಂಥದ್ದಲ್ಲ, ಯಾರಿಗಿಲ್ಲ? ಮನಸ್ಸು ಹೀಗೂ ಇರುತ್ತೆ ಹಾಗೂ ಇರುತ್ತೆ, ಹೀಗೂ ಹೋಗುತ್ತೆ ಹಾಗೂ ಹೋಗುತ್ತೆ. ಪಾಪ ಮಾಡಬೇಕು ಅಂತ ಯಾರಿಗಾಗಿದೆಯಾ? ಯಾರಿಗಿಲ್ಲಲ್ಲ. ಮಾಡದೆ ಯಾರಾದ್ರೂ ಇದ್ದೀರಾ? ಇದ್ರೆ ಯಾರಾದ್ರೂ ಕೈ ಹೆಕ್ಕೆ. ನೀವಾಗಿ ನೀವು ಕಂಟ್ರೋಲ್ ಮಾಡಿ ಪಾಪ ಮಾಡದೇ ಇರುವುದು ಯಾರಾದಿದ್ರೆ ಕೈ ಎತ್ತಿ. ಪಾಪ ಮಾಡಬಾರದು ಅಂತ ಕೊಡ್ತಾ ಇರ್ತೀವಿ, ಡಿಸಿಷನ್ ತಗೊಂಡಿರ್ತೀವಿ, ಎಲ್ಲ ಆಗಿರುತ್ತೆ. ಒನ್ ಫೈನ್ ಮೂಮೆಂಟ್ ಮುಗಿದು ಹೋಗ್ಬಿಟ್ಟಿರತ್ತೆ ಎಲ್ಲ ಅಲ್ವಾ. ಮುಗಿದ ಮೇಲೆ ಎಂತಾಗುತ್ತೆ, ಅಯ್ಯೋ ಅಂತ ಮೂಗು ಹಿಡಿದು ಮಾಡಿಸ್ಬಿಡ್ತಾನೆ. ಆದರೆ ಅಲ್ಲಿ ಭಗವಂತ ಏನ್ ಮಾಡುತ್ತಾನೆ, ಆತನ ನಂಬಿದಂಥ ವ್ಯಕ್ತಿಗಳಿಗೆ ಎಂದು ಉಜ್ಜನು ಉಚ್ಛೃಂಖಲವಾಗಿ ಪ್ರವರ್ತನೆ ಮಾಡುವಂತೆ ಮಾಡುವುದೇ ಇಲ್ಲ. ಯಾವಾಗಲೂ ಹರಿ, ಯಾಕೆ ಅವರ ದೃಷ್ಟಿ ಮಿಕ್ಕದ್ದಲ್ಲ, ಶ್ರೀಹರಿ ನನ್ನ ಮೇಲೆ ಅನುಗ್ರಹ ಮಾಡಬೇಕು, ಅವನು ಹೇಳಿದಂತೆ ಇರಬೇಕು ಅಂತಲೇ ಹೋಗ್ತಾ ಇರ್ತಾರೆ ಅವರು. ಆದರೆ ಅವನೇ ಅವರ ಕರ್ಮ ಬೇರೆ ಇದ್ದಾಗ ಚೂರು ಬೇರೆ ಕೊಟ್ಟು ಪೆಟ್ಟು ಕೊಟ್ಟು ಮತ್ತು ಸರಿ ಮಾಡ್ತಾ ಹೋಗ್ತಾನೆ. ಇದೇ ಅಲ್ಲ ಭಾಗವತ, ಇಡೀ ಭಾಗವತ ಇದೇ ಕೂತಿದೆ ನೋಡಿ. ಅಜಾಮಿಲ ಮಾಧವ ಅಥವಾ ಇನ್ ಯಾರ್ಯಾರು ತಗೊಳ್ತೀರಿ, ಆ ಇಂದ್ರದ್ಯುಮ್ನ ಮಹಾರಾಜ ಎಂಥ ಭಗವಂತನ ಚಿಂತನೆ ಮಾಡ್ತಾ ಇದ್ದ. ಪ್ರಾರಬ್ಧ ಕೂತಿತ್ತು, ಗುರುಗಳು ಬಂದಾಗ ಏಳದೆ ಮಾಡಿದ, ಒಡಗಿದ ದೇವ ಶಾಪ ಕೊಡಿಸಿದ, ಆನೆಯಾಗಿ ಮಾಡಿದ ಮತ್ತು ಉದ್ಧಾರ ಮಾಡಿದ. ಹೀಗೆ 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 ಎಲ್ಲಾ ಕಡೆ ಕೂಡ ತನ್ನ ಶರಣಾಗತರಾದವರು ಅವರ ಪ್ರಾರಬ್ಧ ಕರ್ಮ ಕೂತಿದ್ರೆ ಅದರ ಪ್ರಕಾರ ಅವರನ್ನ ಕಳಗ ಹಾಕಿ ಹಾಕಿದಂತೆ ಮಾಡಿ ಕೊಳಕು ಕಳೆದು ಮೇಲಕ್ಕೆ ಕರ್ಕೊಂಡು ಹೋಗ್ತಾನೆ. ಅದರಿಂದ ಅವನ ಪದಾರವಿಂದಕ್ಕೆ ಶರಣಾಗತರಾಗುವುದೇ ನಮ್ಮ ಕರ್ತವ್ಯ. ಆಗಿಬಿಟ್ರೆ ಮುಗಿದೋಯ್ತು, ಅವನೇ ನಮ್ಮನ್ನು ಉದ್ಧಾರ ಮಾಡುತ್ತಾನೆ, ಎಂದಿಗೂ ಬೇರೆ ಮಾರ್ಗಕ್ಕೆ ಕರ್ಕೊಂಡು ಹೋಗಲ್ಲ. ಎಂದಾದರೂ ಕರ್ಕೊಂಡು ಹೋದರೆ ಅದು ಬೇರೆ ಮಾರ್ಗ ಅಲ್ಲ, ಯಾಕೆ ನಮ್ಮನ್ನು ಉದ್ಧಾರ ಮಾಡುವ ಮಾರ್ಗಕ್ಕೇ ಕರ್ಕೊಂಡು ಹೋಗ್ತಾನವ. ಅದರಲ್ಲಿ ಏನೋ ಇಟ್ಟಿದ್ದಾನೆ ಭಗವಂತ, ನಮಗೆ ಗೊತ್ತಾಗ್ತಾ ಇಲ್ಲ ಅದರಿಂದ. ಆದರೆ ಆತನ ಏನು ಚೌಕಟ್ಟು ಹಾಕಿದ್ದಾನೆ ಅದು ಮೀರಲಿಕ್ಕೆ ಮನಸ್ಸು ತಾನೇ ದೇವರು ಕೊಡಲ್ಲ. ದೇವರು ಏನು ಸನ್ಮಾರ್ಗ ಹಾಕಿದ್ದಾನೆ ಅದನ್ನು ಮೀರಲಿಕ್ಕೆ ಎಂದೂ ಮನಸ್ಸು ಕೊಡಲ್ಲ. ನೋಡಿ ಎಷ್ಟು ಜನ ಇರ್ತಾರೆ ದೇವರು ನಂಬಿದವರು, ಸಹಜವಾಗಿ ಅವರ ಬುದ್ಧಿ ಬೇರೆ ಕಡೆ ಬರುತ್ತಾ, ಸೆಳೆದ್ರು ಸೆಳೆದ್ರು ಬರಲ್ಲ 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 ಒದಾಡ್ತಾ ಇರ್ತಾರೆ, ಅಲ್ಲೇ ನಿಂತಿರುತ್ತೆ ಸಜ್ಜೀವಿಯಾದ ಮನಸ್ಸು. ಹೌದಾ, ಚಿಕ್ಕ ಮಟ್ಟದಲ್ಲಿದ್ದ ಸಜ್ಜೀವಿಯಾದ ವ್ಯಕ್ತಿಯ ಮನಸ್ಸೇ ಆ ಥರ, ನಾನು ಎಂದು ಕೂಡ ಬೇರೆ ಕಡೆ ಹೋಗಲ್ಲ, ಇಲ್ಲೇ ಇರಬೇಕು, ಒಳ್ಳೆ ಮಾರ್ಗದಲ್ಲೇ ಇರಬೇಕು ಅಂತ ಒದ್ದಾಡಿದರೆ, ಹರಿಪಾದವನ್ನೇ ನಂಬಿ ಹರಿಗೆ ಶರಣಾಗತರಾದವರು ಎಂದಾದರೂ ಈ ಕಡೆ ಬರಲಿಕ್ಕುಂಟ ಇಲ್ಲ, ಅದಕ್ಕೆ ಹೇಳ್ತಾ ಇದ್ದಾರೆ. ಎಂದಾದರೂ ಹೇಳ್ತಾರೆ, ಅಂಬುಜನಾಥನ ನಂಬಿದವರ ಜ್ಞಾನ ಇಂಬು ಕೊಡದು ಕಾಣುವ ಪಾಪ ಮಾರ್ಗಕ್ಕೆ. ಅಂಥವರು ಎಂದಾದರೂ ಬೇರೆ ಹೆಜ್ಜೆ ಹಾಕಿದ್ರ, ದೇವ ಹಾಕಿಸಿದ ಅದರಿಂದ ಏನೋ ಕಾರ್ಯ ಇದೆ. ಭಗವಂತ ಅವರಿಗೆ ಉದ್ಧಾರ ಮಾಡಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ, ಅಲ್ಲೇನೋ ಇಟ್ಟಿದ್ದಾನೆ ಅಂತ ನಾವು ದೂರ ಸರಿಬೇಕು. ಅದಕ್ಕೆ ದೊಡ್ಡವರ ನಿಂದ್ಯ ಕರ್ಮಗಳು ಸುಪುಣ್ಯ ಕರ್ಮಗಳೆನಿಸುವವು ಅಂತ ಹೇಳ್ತಾರೆ. ಅಂದರೆ ನಾವು ದೊಡ್ಡವರಲ್ಲ ಅಂತ ಚೆನ್ನಾಗಿ ತಿಳ್ಕೊಳ್ಳಿ, ನಮಗಲ್ಲ ಅದು, ದೊಡ್ಡವರಿಗೆ ನಮಗಲ್ಲ. ಅಂಥವರನ್ನ ನಾವು ಅವರ ತಂಟೆಗೆ ಹೋಗಬಾರದು ಅಂತ ಇಷ್ಟೆಲ್ಲ ಹೇಳಿದ್ರು, ನಾವು ಮಾತ್ರ ನಮ್ಮ ದೇವರು ಹಾಕಿದ ಚೌಕಟ್ಟಲ್ಲೇ ಇರೋಣ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಭಕ್ತರು ಯಾವಾಗಲೂ ಕೂಡ ಭಗವಂತನ ಶರಣಾಗತರಾಗಿರ್ತಾರಲ್ಲ, ಅವರ ಲಕ್ಷಣ ಏನು, ಹೇಗೆ ಇರ್ತಾರೆ ಹೇಳ್ತಾರೆ. ಮನ ದುಸ್ಸಂಗತಿಗೆ ಯೋಚನೆ ಮಾಡಿದರೆ, ಯೋಚನೆ ಮಾಡಲಿ ಸಯ್ಯ, ಯೋಚನೆ ಮಾಡಿದರೆ ಅಲ್ಲೇ ಎರಗಲಿ ಸಯ್ಯ, ಮನವೆರಗಿದರೆ ಅತ್ತ ಹೋಗಲಿ ಸಯ್ಯ, ಆ ಕ್ಷಣ ಹೋದರೆ ಅಲ್ಲಿ ನೋಡಲಿ ಸಯ್ಯ, ನೆನಸಿ ನೋಡದಿರು ನಿಲ್ಲರ ಕುಳ್ಳಲ ನೀಸನಯ್ಯ. ಮನ ದುಸ್ಸಂಗತಿಗೆ ಅನುವಾಗಿ ಅಲ್ಲಲ್ಲಿ ಮಾತಾಡಲಿ ಸಯ್ಯ, ಬಿನಗು ಮಾತಾಡಿದರು ಅಪವಾದ ಬರಲಿ ಸಯ್ಯ. ಹೇಗೆ ಹೇಳ್ತಾ ಬರ್ತಾ ಇದ್ದಾರೆ, ಭಕ್ತರ ಒಂದು ಮನಸ್ಸಿನ ಸ್ಥಿತಿ. ಮನ ದುಸ್ಸಂಗತಿಗೆ ಯೋಚನೆ ಮಾಡಿದರೆ, ಈ ಮನಸ್ಸು ದುಷ್ಟ ಸಂಗತಿಗೆ ಯೋಚನೆ ಮಾಡಿದರೆ, ಮಾಡಬಾರದ ಸಂಗತಿಗೆ ಹೋದರೆ, ಎಲ್ಲಾದರೂ ಮಾಡಬಾರದ ಕೆಲಸಕ್ಕೆ ಹೋದರೆ, ಯೋಚನೆ ಮಾಡಲಿ ಸಯ್ಯ. ಆ ದೇವರು ಏನು ಮಾಡುತ್ತಾರೆ, ಸಹಜವಾಗಿ ಏನು ಮಾಡುತ್ತಾನೆ, ಇದು ಬೇರೆ ಕಡೆ ಹೋಗ್ತಾ ಇದ್ರೆ ಹೋಗ್ಬೇಡ ಅಂತ ನಿಲ್ಲಿಸ್ತಾನಂತ ದೇವ. ಆದರೆ ಒಂದು ವೇಳೆ ಯೋಚನೆ ಮಾಡಿದರೆ, ಯೋಚನೆಯೇ ಕೊಡಲ್ಲಂತೆ ಬೇರೆ ಕಡೆಗೆ ದೇವ, ತನ್ನಲ್ಲೇ ಭಕ್ತರ ಮನಸ್ಸನ್ನು ಹಿಡ್ಕೊಂಡಿಡ್ತಾನೆ. ಅದಕ್ಕೆ ದೇವರನ್ನ ಮನೋಹರ ಅಂದ್ರು. ದೇವರನ್ನ ಮನೋಹರ ಅಂತ ಯಾಕಂದ್ರು ಅಂದ್ರೆ, ನಮ್ಮ ಮನಸ್ಸನ್ನ ಹರಣ ಮಾಡಿ ಅವನ ಹತ್ರ ಇಟ್ಕೊಂಡ್ಬಿಡ್ತಾನೆ, ಬೇರೆ ಕಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮನಸ್ಸು ದೇವರನ್ನು ಬಿಟ್ಟು ಬೇರೆ ಕಡೆಗೆ ಹೋಯ್ತ, ದುಸ್ಸಂಗತಿಗೆ ಯೋಚನೆ ಮಾಡಿದರೆ, ಯೋಚನೆ ಮಾಡಲಿ ಸಯ್ಯ, ದೇವ ಅದನ್ನು ಮಾಡಗೊಡಿಸಲಂತೆ. ಒಂದು ವೇಳೆ ಆ ಜೀವಿ ಭಕ್ತನಾಗಿದ್ರೂ ಕೂಡ ಅವನಿಗೆ ಯೋಚನೆ ಬರಬೇಕು ಅಂತಿದ್ರೆ, ಕೆಲವರಿಗೆ ಯೋಚನೆ ಮಾತ್ರ ಕೊಟ್ಟು ಕಟ್ ಮಾಡಿಬಿಡ್ತಾನೆ, ಮತ್ತು ಯೋಚನೆಯೂ ಬಾರದಂತೆ ಕತ್ತರಿಸೋದು ದೇವರದ್ದು. ಕೆಲವು ಸಲ ಪ್ರಾರಂಭ ಕೂತಿರುತ್ತೆ, ಯೋಚನೆ ಮಾಡಿಯೇ ಪಾಪ ಕಳೆಯುತ್ತಾನೆ, ಆಲೋಚನೆಯಲ್ಲೇ ಪಾಪ ಕಳೆದು ಬಿಡ್ತಾನೆ. ಅದಕ್ಕೆ ಯೋಚನೆ ಮಾಡಿದರೆ, ಯೋಚನೆ ಮಾಡಿಸ್ತಾನೆ ಆದರೆ ಅಲ್ಲೇ ಹೋಗಿ ಕೂಡುವಂತೆ ಮಾಡಲ್ಲ ದೇವರು, ಥಟ್ ಅಂತ ಹೊರಗೆ ಬರುವಂತೆ ಮಾಡ್ತಾನಂತೆ. ಅಲ್ಲಿ ಎರಗಲಿ ಸಯ್ಯ. ಸರಿ, ಇನ್ನಾ ಪ್ರಾರಬ್ಧ ಕರ್ಮ ಸ್ವಲ್ಪ ಜಾಸ್ತಿ ಇತ್ತು ಯಾರಿಗೂ, ಅಲ್ಲಿ ಯೋಚನೆ ಮಾಡಿಸಿದ, ಅಲ್ಲಿ ಎರಗುವಂತೆ ಮಾಡಿದ, ಮನವೆರಗಿದರೆ ಅತ್ತ ಹೋಗಲಿ ಸಯ್ಯ. ಮನ ದುಷ್ಟ ಕಡೆಗೆ ಹೋದರೆ ಅಲ್ಲೇ ಇರುವಂತೆ ದೇವರು ಮಾಡಲಂತೆ. ಇನ್ನು ಹೇಳ್ತಾರೆ, ಅಲ್ಲಿ ಪುಸ್ತಕ ಇದೆಯಾನೆ ಕೈಯಲ್ಲಿ, ನಾಲ್ಕು ಆಕಾರಗಳು ಹಾಕಿದ್ದಾರೆ, ಆ ಆ ನಾಲ್ಕು, ಆ ಕ್ಷಣ ಹೋದರೆ ಅಂದರೆ ಅಲ್ಲೇ ಹೋಗ್ಲಿಕ್ಕೆ ಆ ಕ್ಷಣದಲ್ಲಿ ನಾಲ್ಕು ಭಾಗ ಮಾಡಿದರೆ, ಆ ನಾಲ್ಕರಲ್ಲಿ ಒಂದು ಭಾಗ ಹೋಯ್ತಾ, ಎರಡು ಭಾಗ ಹೋಯ್ತಾ, ಮೂರು ಭಾಗ ಹೋಯ್ತಾ, ನಾಲ್ಕು ಭಾಗ ಹೋಯ್ತಾ, ಅಷ್ಟು ನೋಡ್ತಾನಂತೆ. ಆದಷ್ಟು ಬೇಗ ಕರ್ಕೊಂಡು ಬರ್ಲಿಕ್ಕೆ ನೋಡ್ತಾನಂತೆ. ಅಷ್ಟು ಹೋದರೆ ಹೇಳ್ತಾರೆ, ಅಲ್ಲಿ ನೋಡಲಿ ಸಯ್ಯ. ಕಣ್ಣು ಮುಚ್ಚೇ ಇದ್ದೀವಿ, ಮನಸ್ಸೇ ಅಲ್ಲಿ ಹೋಗ್ತಾ ಇದೆ, ಅಷ್ಟರೊಳಗೆ ಎಲ್ಲ ಕಟ್ ಮಾಡಿಬಿಡ್ತಾನೆ. ಇಲ್ಲ, ನಂತರ ಇನ್ನಾ ಚೂರು ಕೂತಿದ್ರೆ ಆ ಕಣ್ಣು ಹೋಗುವಂತೆ ಮಾಡುತ್ತಾನೆ. ಅತ್ತ ನೋಡಲಿ ಸಯ್ಯ, ನೆನೆಸಿ ನೋಡಿದರು ನಿಲ್ಲರ ಕುಳ್ಳಲಾಗಿ ಸಯ್ಯ. ನೆನೆಸಿ ನೋಡಿದ್ರು ಕೂಡ ಅಲ್ಲಿಗೆ ಹೋಗುವಂತೆ ಮಾಡಲ್ಲ, ಮಾತಾಡುವಂತೆ ಮಾಡಲ್ಲ, ಅಲ್ಲೇ ಕತ್ತರಿಸಿ ಕರ್ಕೊಂಡ್ಬರುತ್ತಾನಂತೆ. ಹೌದಾ? ಹೆಚ್ಚಿಗೆ ಬೇಡಪ್ಪ, ಹೆಚ್ಚಿಗೆ ಬೇಡ. ಮನೆಯಲ್ಲಿ ಮಕ್ಕಳಿರ್ತಾರೆ, ನಾರ್ಮಲ್ ಕಂಡೀಷನ್ ಅಲ್ಲೇ ಇರ್ತಾರೆ, ನಾರ್ಮಲ್ ಕಂಡೀಷನ್ ಅಲ್ಲೇ ಇರ್ತಾರೆ. ಚಾಕ್ಲೇಟ್ ಹೆಚ್ಚು ತಿಂದ್ರೆ ಒಳ್ಳೇದಲ್ಲ, ಡಾಕ್ಟರ್ ಹೇಳಿರ್ತಾರೆ, ನಮಗೂ ಗೊತ್ತು. ಆ ಫ್ರಿಡ್ಜಲ್ಲೇ ಚಾಕ್ಲೇಟ್ ಇಟ್ಟಿರ್ತಾರೆ, ಅವನಿಗ ಚಾಕ್ಲೇಟ್ ಮೇಲೆ ಹೋಗ್ತಾ ಇರುತ್ತೆ, ಏನು ಸುತ್ತಾಡಿ ಬರ್ತಾನೆ ಮತ್ತೆ ಅಲ್ಲಿಗೆ ಹೋಗ್ತಾ ಇರ್ತಾನೆ. ಇವ್ರು ನೋಡ್ತಾನೆ ಇರ್ತಾರೆ, ನೋಡಿದ್ರು ಕೂಡ ಹೋಗ್ಲಿ ಬಿಡು ಅಂದಾಗ ಒಂದು ಚಾಕ್ಲೇಟ್ ಕೊಟ್ಟು ಕಳಿಸ್ತಾರೆ, ಅಥವಾ ತುಂಬಾ ಇರ್ಲಿ ಬಿಡು ಅಂದಾಗ ಎರಡು ಮೂರು ಕೊಡ್ತಾರೆ. ಆದರೆ ಅವನ ಕಂಡೀಷನ್ ಸರಿಯಾಗಿಲ್ಲ ಅಂತ ಗೊತ್ತಾದ್ರೆ ಏನ್ ಮಾಡ್ತಾರೆ, ಅವನು ಇನ್ನ ಚಾ ಅಂಬ ಕಾಲಕ್ಕೇನೆ ಹೀಗೆ ತಿರುಗಿಸಿ ಬೇರೆ ಕಡೆ ಕರ್ಕೊಂಡು ಹೋಗ್ಬಿಡ್ತಾನೆ. ಹೌದಾ? ಅವನ ಆಚೆ ಕಡೆ ಕಣ್ಣು ಇಡೋ ಹೊತ್ತಿಗೇನೆ ಅವನು ಡೈವರ್ಟ್ ಮಾಡಿ ಬೇರೆ ಗೊಂಬೆನೋ ಇನ್ನೋ ಏನೋ ಕೊಟ್ಟು ಅವನ ಕಣ್ಣು ಒಟ್ಟಾರಲ್ಲಿ ಹೋಗದಂತೆ ಕರ್ಕೊಂಡು ಹೋಗ್ತಾರೆ. ಈ ಅಪ್ಪ ಅಮ್ಮನಿಗೇನೆ ಮಕ್ಕಳ ಮೇಲೆ ಅಷ್ಟು ಜವಾಬ್ದಾರಿ ಇದ್ರೆ ಆ ಸ್ವಾಮಿಗೆಷ್ಟಿರಬೇಕು? ಅದು ನಂಬಿದಂತ ಭಕ್ತರಿಗೆ, ಏಕಾಂತ ಭಕ್ತರ ಮೇಲೆ ಎಷ್ಟು ಜವಾಬ್ದಾರಿ ಇದ್ದಿರ್ತಾನೆ ಸ್ವಾಮಿ, ಅದನ್ನು ಹೇಳ್ತಾ ಇದ್ದಾರೆ. ಅನು ಮನಸ್ಸು ದುಸ್ಸಂಗತಿಗೆ ಹೋದರೆ, ಮನ ದುಸ್ಸಂಗತಿಗೆ ಅನುವಾಗಿ ಅಲ್ಲಲ್ಲಿ ಮಾತಲಾಡನೀ ಸಹ್ಯ. ಆ ಮನಸ್ಸು ದುಸ್ಸಂಗತಿಗೆ ಹೋದರೆ ಅದಕ್ಕೆ ತಕ್ಕಂತೆ ಮಾತು ಮಾತಾಡಿಸಲ್ಲಂತೆ. ಇಲ್ಲ, ಇನ್ನ ಕೆಲವು ಪ್ರಾರಬ್ಧ ಕೂತಿದೆ, ಮಾತಾಡಲೇಬೇಕು. ಮನಸ್ಸು ಬಂತು, ದುಷ್ಟ ಸಂಗತಿಗೆ ಹೋಗ್ತಾ ಇದೆ, ಅದಕ್ಕೆ ತಕ್ಕಂತೆ ಅಲ್ಲಿ ನೋಟವೂ ಹೋಗಿದೆ, ಅಲ್ಲಿ ಹೋಗಬೇಕಾಗೂ ಬಂದಿದೆ, ಹೋಗಿದ ಮೇಲೆ ಮಾತಾಡಬೇಕಾಗೂ ಬಂದಿದೆ. ಹೇಳ್ತಾರೆ, ಮಾತಾಡಿದರು ಬಿನಗು ಮಾತಾಡಿದರು ಅಪವಾದ ಬರದೀಶಯ್ಯ. ಅಪವಾದ ಬರದಂತೆ ನೋಡಿಕೊಳ್ತಾ ಬರ್ತಾನಂತೆ. ಅದಕ್ಕೆ ಏನು ಬಿನಗು, ಬಿಂಕ ಬಿನಗು ಅಂದ್ರೆ ಇಷ್ಟು, ಬಿನಗು ಮಾತಾಡಿದರು ಅಂದ್ರೆ ಮಾತಾಡಬಾರದು ಮಾತಾಡಿದ್ರು ಹೇಳಿದ್ರಲ್ಲ, ದುಸ್ಸಂಗತಿಗೆ ಅನುವಾಗಿ ಅಲ್ಲಲ್ಲಿ ಮಾತಾಡಲಿ ಸನಯ್ಯ. ಒಂದು ವೇಳೆ ಮಾತಾಡಿದ್ರು ಕೂಡ ಮಾತಾಡಬಾರದು, ಏನಾದ್ರೂ ಮಾತಾಡಿಬಿಟ್ರೆ ಹೇಳುತ್ತಾರೆ ಅಪವಾದ ಬರಲೀಸಯ್ಯ. ಅಲ್ಲಿಗಲ್ಲಿಗೆ ಕತ್ತರಿ ಹಾಕ್ತಾನಂತೆ. ಜನರ ಅಪವಾದವು ಬಂದರೂ ಒಂದು ಸಲ ಅಪವಾದ ಬರುವಂತಹ ಸ್ಥಿತಿಯು ತರ್ತಾನಂತೆ, ಅದು ತರೋದು ಅವನೇ ಅಲ್ಲ. ಹೇಳ್ತಾರೆ ಕೃಷ್ಣ, ಹೇಳ್ತಾನೆ ಮತ್ತಹ ನನ್ನಿಂದಲೇನೆ ನಿನಗೆ ಯಶಸ್ಸು ಅಯಶಸ್ಸು, ಕೀರ್ತಿ ಅಪಕೀರ್ತಿ ಎರಡೂ ನನ್ನಿಂದ ನಿನಗೆ ಬರ್ತಾ ಇದೆ ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ. ಜನರ ಅಪವಾದವು ಬಂದರೂ ಭಕ್ತರಿಗೆ ಇರಲಿ ಸನಯ್ಯ. ಯಾಕೆ, ಘನ್ನ ಪಾಪಗಳು ಪ್ರಧ್ವಂಸ ಮಾಡುವ ದೇವ ನಿನಗಾವದೆದುರೆ ನಿನಗೆಣೆಗಾಣೆ ನಿನ್ನ ಮಣಿಭೂಷಣಂತ್ರಿ ಎಣೆಗಾಣೆ. ಹೇಳ್ತಾರೆ ಸ್ವಾಮಿ, ಜನರ ಅಪವಾದ ಬಂದರೂ ಕೂಡ ಅದನ್ನು ಧ್ವಂಸ ಮಾಡಿ ಭಕ್ತನನ್ನ ಬೇಗ ಕರ್ಕೊಂಡು ಬರ್ತಾರೆ. ಒಂದು ಚರ್ಚೆ ಬಂತು ಒಂದು ಕಡೆ, ಏನಿದು ವಿಷಯ ಬರ್ತಾ ಇದೆ, ದೇವರ ಶರಣಾಗತನಾದ ವ್ಯಕ್ತಿ ಒಂದು ವೇಳೆ ಪಾಪ ಕರ್ಮ ಮಾಡಿದರೆ ಅವನನ್ನ ತಿರುಗಿ ಸ್ವೀಕಾರ ಮಾಡಬಹುದೇ, ಅವನನ್ನ ನಮ್ಮೊಳಗೆ ಸೇರಿಸಬಹುದೇ, ಇವೆಲ್ಲ ಪ್ರಶ್ನೆಗಳು. ಅಜಾಮಿಲ ಈಪರ ಪಾಪಿಷ್ಠನಾದ ಅಂಥವರನ್ನ ಜನ ಸೇರಿಸಲಿಲ್ಲ, ದೇವರು ಹತ್ತಿರ ಕರೆದರು, ಅದು ಹೇಗೆ? ಇದಕ್ಕೆ ಒಬ್ಬರು ಹೀಗಂದ್ರು, ಅಲ್ಲ ರೀ, ನಮ್ಮ ಕೈಯಲ್ಲಿ ಒಳ್ಳೆ ನಾವು ಹಾಕ್ಕೊಳ್ಳೋ ಆಭರಣ ಇದೆ, ಚೆನ್ನಾಗಿದೆ, ಅದು ಈ ಟಾಯ್ಲೆಟ್ ಗುಂಡಿ ಇರುತ್ತಲ್ಲ, ಏನು ಮಲಮೂತ್ರಗಳು ತುಂಬಿರುವ ಗುಂಡಿ, ಅದರಲ್ಲಿ ಬಿತ್ತು. ವಜ್ರದ ಹಾರ, ವಜ್ರದ ಹಾರ ಬಿತ್ತು. ಅವ್ರು ಹೇಳಿದ್ದೇನು, ವಜ್ರದ ಹಾರ ಬಿದ್ದಿದೆ, ತೆಗೆಸಿ ತೊಳೆಸಿ ಸುಡಿಸಿ ಹಾಕೊಂಡ್ರೂ ಕೂಡ ಬಿದ್ದಿದ್ದಲ್ಲ ಅದರಲ್ಲಿ ಎಂಬ ಭಾವನೆ ಇದ್ದಷ್ಟು ಕಾಲ ಹಾಕೊಂಡ್ರೂ ಕೂಡ ಮುಜುಗರ ಆಗ್ತಾನೇ ಇರುತ್ತಲ್ಲಯ್ಯ ಅಂತ ಪ್ರಶ್ನೆ. ಎಷ್ಟು ಚೆನ್ನಾಗಿದೆ ಅದು, ಒಬ್ಬರ ಹತ್ರ ಕೇಳಿತ್ತು, ಏನು ಹೇಳಬೇಕು? ಇದು ಯಾವುದಕ್ಕೆ ಬಂದ ಪ್ರಶ್ನೆ? ವಜ್ರ ಬೆಲೆ ಇದೆ ಅದಕ್ಕೆ, ವಜ್ರದ ಒಳಕ್ಕೆ ಕೊಳಕು ಹೋಗಲಿಲ್ಲ, ವಜ್ರ ವಜ್ರವೇ, ಆದರೆ ಕೊಳಕಲ್ಲಿ ಬಿದ್ದಿದೆ, ಅದನ್ನು ತಗೊಳ್ಳಬಹುದೇ? ತಗೊಂಡ್ರೆ ಮನಸ್ಸಿಗೆ ಹೇಸಿಗೆ ಇರುತ್ತಲ್ಲ. ಆವಾಗ ಇಂಥ ಒಂದು ಉತ್ತರ ಬಂತು, ದೇವರ ಆಲೋಚನೆ ಹೇಗಿರುತ್ತೆ ಗೊತ್ತಾ ಅಂದ್ರೆ, ಸರಿ ನೀವೇ ನಿಮ್ಮ ಕೊರಳಲ್ಲಿರುವ ವಜ್ರ ಬಿದ್ದರೆ ಇಷ್ಟು ಆಲೋಚನೆ ಮಾಡ್ತಾ ಇದ್ದೀರಾ, ಅದೇ ಆ ಹೊರಸಿನ ಗುಂಡಿಗೆ ಪಕ್ಕದಲ್ಲೇ ನಿಮ್ಮ ಕೂಸನ್ನ ಎತ್ತುಕೊಂಡು ಹೋಗ್ತಾ ಇದ್ದೀರಾ, ಕೈಜಾರಿ ಕೂಸು ಆ ಹೊಲಸಿನ ಗುಂಡಿಗೆಯಲ್ಲಿ ಬಿದ್ದಿದೆ, ನೀವು ಅಯ್ಯೋ ಕೂಸು ಬಿದ್ದಿದೆ ಹೊಲಸು ಅಂತ ದೂರ ಹೋಗ್ತೀರಾ, ಕೂಸು ಸತ್ತು ಹೋಗುತ್ತೆ ನನ್ನ ಕೂಸು ಅಂತ ನೀವು ಗುಂಡಿಗೆ ಹಾರಿ ಅದನ್ನು ಹೊರ ಕರ್ಕೊಂಡು ಬಂದು ತೊಳೆದು ಅಪ್ಪಿಕೊಳ್ತೀರಾ? ಇದು ದೇವ ಮಾಡುವ ಕೆಲಸ.
ಮಹಾನುಭಾವರ ಉತ್ತರ ಅಂತಹ ಉತ್ತರ ಕೊಟ್ಟರು. ಅವರನ್ನ ನೆನೆಸಿಕೊಂಡ್ರೆ ಸಾಕು ಜನ ಉದ್ಧಾರ ಆಗುತ್ತೆ, ಅವರು ಐಪೂರ್ ನರಸಿಂಹ ಆಚಾರ್ಯ ಇಂತಹ ಉತ್ತರ ಕೊಟ್ಟವರು. ಭಗವಂತ ಆ ಭಕ್ತರನ್ನ ಹೇಗೆ ಮೇಲೆ ಕರ್ಕೊಂಡು ಬರ್ತಾನೆ? ಹೌದು, ಲೋಕದ ದೃಷ್ಟಿಯಲ್ಲಿ ಈ ಭಕ್ತರೆಲ್ಲ ಕೂಡ ತಪ್ಪು ಕೆಲಸ ಮಾಡಿದ ಭಕ್ತರೆಲ್ಲ ಕೂಡ ಹೊಲಸಿನ ಗುಂಡಿಗೆಯಲ್ಲಿ ಬಿದ್ದ ವಜ್ರದಂತೇನೆ. ಅವರು ವಜ್ರ ಅಂತ ಗೊತ್ತಿದ್ರು ಕೂಡ ಹತ್ತಿರ ಕರೆಯಲ್ಲ. ಯಾಕೆ? ಹೊಲಸು, ಹೊಲಸ ಅಂಟಿತ್ತು, ಈಗಿಲ್ಲ, ಆದ್ರೂ ಹೊಲಸ ಅಂಟಿತ್ತು ಅಂತಾನೆ ದೂರ ಇಡ್ತಾರೆ. ಸ್ವಾಮಿಗೆ ಅದಿಲ್ಲ. ಅದಕ್ಕೆ ಅವ ಏನು ಮಾಡುತ್ತಾನೆ, ಆ ಹೊಲಸಿನಲ್ಲೂ ಅವನು ಬರ್ತಾನಂತೆ. ಆ ಹೊಲಸಿನಲ್ಲಿ ಅವನು ಬಂದು ಉದ್ಧಾರ ಮಾಡಿಬಿಡುತ್ತಾನೆ. ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ ವಾಜರಾದರು, ನರಸಿಂಹನಿಗೆ ಏನಂತ ಹೆಸರು? ನರಕೇಸರಿ ಅಂತ. ಹೌದಲ್ವೋ, ನರ ಕೇಸರಿ. ಅದನ್ನ ಬೇರೆ ಬೆಳೆಸ್ತಾರೆ ನಮ್ಮ ವಾದಿರಾದರು. ಚೆನ್ನಾಗಿ ಹೇಳ್ತಾರೆ ಗೊತ್ತಾ, ಭಕ್ತ ಪಾಪಕರ್ಮ ಮಾಡಿ ಆ ನರಕದಲ್ಲಿ ಬಿದ್ದು ಒದ್ದಾಡ್ತಾ ಇದ್ರೆ ಬಿಡಲಾರದೆ ನರಕ್ಕೆ ಸರಿ. ಏನದು? ನಾನಲ್ಲ, ವಾದಿರಾದರು ಸುಂದರ ಕೊಡ್ತಾರೆ. ನರಕೆ ಸರತೀತಿ, ನರಕದಲ್ಲೂ ಆ ಭಕ್ತನ ಜೊತೆಗೇನೆ ಇದ್ದು ಓಡಾಡಿ ಬೇರೆ ಕಲ್ಪಡ್ತಾನಂತೆ. ಅದಕ್ಕೆ ಇವನಿಗೆ ನರಕೇ ಸರಿ ಅಂತ ಸ್ವಾಮಿ ಅದಕ್ಕೆ ಹೇಳ್ತಾ ಇದ್ದಾರೆ. ಘನ್ನ ಪಾಪಗಳು ಪ್ರಧ್ವಂಸ ಮಾಡುವ ದೇವ ನಿನಗಾವದೆದುರೇ ನಿನಗೆನಗಾಣೆ ಹೇಳ್ತಾರೆ. ನಿನ್ನ ದೇವಗುಂದ್ರಿ ಯಾರು ಅಂದ್ರೆ ಇಷ್ಟೇ, ನಮಗಾಗಿ ಒದ್ದಾಡುವ ತಾಯಿ ಇಷ್ಟೇ. ಅವ ನಾವು ಏನಾದರೂ ಹೇಗಿದ್ದು ಅಂತ ನೋಡಲ್ಲ, ಅವನೇ ಕರ್ಕೊಂಡು ಬರುತ್ತಾನೆ ಉದ್ಧಾರ ಮಾಡಲಿಕ್ಕೆ. ನಮ್ಮ ಹಿಂದೆ ಎಲ್ಲಿಗಾದ್ರೂ ಬರ್ತಾನೆ, ಏನಾದ್ರೂ ಮಾಡ್ತಾನೆ, ಇನ್ಯಾರು ಬರಲ್ಲ. ಅವನು ಅವನ ಭಕ್ತರಾದ ಗುರುಗಳು ಬಿಟ್ಟರೆ ಇನ್ಯಾರು ನಮ್ಮಿಂದ ಬರಲ್ಲ. ಎಲ್ಲರೂ ಕೂಡ ನಮ್ಮಲ್ಲಿ ಒಳ್ಳೆ ಗುಣಗಳಿದ್ದಾಗ ಹೊಗಳುತ್ತಾರೆ, ಹರ ಹಾಕ್ತಾರೆ. ಕೆಟ್ಟ ಗುಣಗಳು ಕಂಡಾಗ ದೂರ ತಳ್ಳಿ ಹಾಕ್ತಾರೆ. ಹೌದಾ ಅಂತ ಹೇಳ್ತಾರೆ. ಆದರೆ ಯಾರ್ಯಾರು ಭಕ್ತರು ಅಂತ ಬರ್ತಾರೆ ಅವರಿಗೆಲ್ಲ ಪ್ರಾರಬ್ಧ ಅಂಬೋದು ಇದ್ದೇ ಇರುತ್ತೆ, ಇದ್ದೇ ಇರುತ್ತೆ. ರುಜುಗಣಸ್ಥರು ಬಿಟ್ಟರೆ ಮಿಕ್ಕೆಲ್ಲರಿಗೂ ಪ್ರಾರಬ್ಧ ಕರ್ಮ. ಇನ್ನ ನಮಗೆ ಚೂರು ಚೂರೇ ರುದ್ರಾದಿ ದೇವತೆಗಳಿಗೆ ಗಂಗಾಳಗಳು ಗಂಗಾಳಗಳು ಕೊಟ್ಟಿರುತ್ತೆ ಪ್ರಾರಬ್ಧ. ಅವರು ಒಂದೊಂದಲ್ಲ ಅನಂತ ರೂಪಗಳಿಂದ ಬಂದು ಪ್ರಾರಬ್ಧ ಅನುಭವಿಸಿ ಹೋಗ್ತಾ ಹೋಗ್ತಾ ಇರ್ತಾರೆ. ಯಾರಿಗಾದರೂ ಪ್ರಾರಬ್ಧ ಕರ್ಮ ಬಿಡಲ್ಲ, ಇದು ಹೇಳ್ತಾರ ಬರ್ತಾರೆ. ಯಾಕಿದ್ ಹೇಳಿದ್ರು, ಯಾಕಿದ್ ಹೇಳಿದ್ರು ಅಂದ್ರೆ, ಯಾರನ್ನೂ ಕೂಡ ವಿಜಯರಾಯರು ಪಾಪಕರ್ಮದ ಮಾರ್ಗದಲ್ಲಿ ಹೋಗಿ ದೇವರಿದ್ದಾರೆ ಎಂದು ಹೇಳೋರಲ್ಲ. ಭಗವಂತನ ನಂಬಿದರೆ ಪಾಪಕರ್ಮಕ್ಕೆ ಮನಸ್ಸು ಹೋಗಲಿಕ್ಕೆ ಬಿಡೋದೇ ಇಲ್ಲ. ಪ್ರಾರಬ್ಧ ಕರ್ಮಾನುಸಾರ ಒಂದು ವೇಳೆ ಎಂದಾದರೂ ಅಪರೋಕ್ಷ ಜ್ಞಾನ ನಂತರಲ್ಲ, ಮೊದಲೇ ನಮ್ಮಂಥ ಜುಜುಬಿ ಪ್ರಾಣಿಗಳಿಗೂ ಕೂಡ ಎಂದಾದರೂ ಚಿಕ್ಕ ಚಿಕ್ಕ ಪಾಪಗಳಿಂದ ಬಿದ್ದರೆ ಸ್ವಾಮಿ ಬಿಡಲ್ಲ, ನಮ್ಮ ಹಿಂದೆ ಇದ್ದು ನಮ್ಮನ್ನ ಮೇಲಕ್ಕೆ ಕರ್ಕೊಂಡು ಬಂದ್ಬಿಡ್ತಾನೆ, ಹೆದರಬೇಡಿ ಅಂತ ಭಗವಂತನ ಅಭಯ ಹಸ್ತವನ್ನ ಅದ್ಭುತವಾಗಿ ವರ್ಣನೆ ಮಾಡುತ್ತಾರೆ ನಮ್ಮ ವಿಜಯರಾಯರು. ಅದು ಮನಮುಟ್ಟಿ ವರ್ಣನೆ ಮಾಡುತ್ತಾ ಬರುತ್ತಾರೆ. ಎಂಬಲ್ಲಿಗೆ ಶ್ರೀಕೃಷ್ಣ.